హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్ మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసారణసే ఉత్తుంగవాక్తరం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరార్చితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ బ్రహ్మచర్య హరిప్రీత సువిద్యా బాధశాలిన ఇష్టదాన్ కష్టహర్తృన్న విద్యామాన్యాన్ మునీన్ నమ వాజిరాజపదద్వంద్వ వారిజాహస్తమానసాన్ విశ్వప్రియ గురూన్ వందే మందోహం దేవి శుద్ధయే సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ శపథో బింబసన్నిధౌ చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం అజ్ఞానతిమిరచ్ఛేదం బుద్ధిసంపత్పదాయకం విజ్ఞాన విమలం శాంతం విజయాఖ్యగురుం భజే. ఓం జన్మాద్యస్య యతోన్వయాదితరతశ్చార్థేష్వభిఘ్నస్వరాట్ తేనే బ్రహ్మహృదయాది కవయే ముహ్యంత్రియం సూరయః తేజోవారి మృదాం యథా వినిమయో యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. శ్రీ గురుభ్యో నమః. హరి ఓం. ಭಗವಂತ ತನಗೆ ಈ ರೀತಿಯಾಗಿರತಕ್ಕಂತಹ ವೈರಾಗ್ಯವನ್ನು ಕೊಟ್ಟದ್ದಕ್ಕೆ ಕಾರಣ ಯಾವುದೋ ಒಂದು ಭಗವಂತನ ಸಂತೋಷಗೊಳಿಸತಕ್ಕಂತಹ ಕರ್ಮ ಇದ್ದಿರಬೇಕು. ಅದರಿಂದಾಗಿ ಈ ರೀತಿಯಾದಂಥ ವೈರಾಗ್ಯ ಭಾವನ, ಅದಕ್ಕೆ ಕಾರಣವಾದ ಕಷ್ಟಗಳು ನನಗೆ ಬಂದಿವೆ ಎಂಬುದನ್ನು ಚೆನ್ನಾಗಿ ಆಕೆ ವಿಮರ್ಶೆ ಮಾಡಿಕೊಳ್ತಾ ಇದ್ದಾಳೆ. ತೇನೋಪಕೃತಮಾದಾಯ ಶಿರಸಾ ಗ್ರಾಮ್ಯ ಸಂಗತಾ ತ್ಯಕ್ತ್ವಾ ದುರಾಶಾಶರಣಂ ಪ್ರಜಾಮಿ ತಮಧೀಶ್ವರಂ. ತೇನ ಉಪಕೃತಮಾದಾಯ ಶಿರಸಾ, ವಿಶೇಷವಾಗಿ ಗ್ರಾಮ್ಯ ಸಂಗತಾ ದುರಾಶಾಃ ತ್ಯಕ್ತ್ವಾ, ಭಗವಂತ ಅನುಗ್ರಹ ಮಾಡಿದಂಥ ಈ ಏನು ವಿಶೇಷವಾದ ವೈರಾಗ್ಯವಿದೆ, ಈ ವೈರಾಗ್ಯವನ್ನು ಶಿರಸ್ಸಲ್ಲಿ ಧಾರಣೆ ಮಾಡಿ ಅಂದರೆ ಇಲ್ಲಿ ಭಾವನೆ ಈ ವೈರಾಗ್ಯ ನಾನಾಗಿ ತಂದುಕೊಂಡದ್ದಲ್ಲ ಎಂಬೋ ಸ್ಪಷ್ಟ ಭಾವನೆ. ತೇನ ಹರಿ ತೇನ ಉಪಕೃತಂ ಆದಾಯ, ತೇನ ಹರಿಣಾ ಉಪಕೃತಂ ಅನುಗ್ರಹೀತಂ ನಿರ್ವೇದಂ. ವ್ಯಾಖ್ಯಾನಕ ಸ್ಪಷ್ಟ ಬರೀತಾರೆ, ದೇವರು ಉಪಕಾರ ಮಾಡಿ ಅನುಗ್ರಹ ಮಾಡಿದಂಥ ಈ ವೈರಾಗ್ಯ, ಈ ವೈರಾಗ್ಯವನ್ನು ಅವನನುಗ್ರಹದಿಂದಲೇ ಶಿರಸ್ಸಲ್ಲಿ ಧಾರಣೆ ಮಾಡಿ ಗ್ರಾಮ್ಯ ಸಂಗತಃ ದುರಾಶಾಃ ತ್ಯಕ್ತ್ವಾ, ಅವನ ಸಂಘವಿಲ್ಲದೆ ಈ ನಾನಾ ರೀತಿಯಾಗಿರತಕ್ಕಂಥ ಎಲ್ಲರ ಸಂಪರ್ಕದಿಂದ ಬಂದಿರತಕ್ಕಂಥ ದುರಾಶೆಗಳೇ ನೀವೇ ಅದನ್ನು ಬಿಟ್ಟು ಶರಣಂ ರಜಾಮಿ ತಮಧೀಶ್ವರಂ, ಆ ಭಗವಂತನನ್ನು ನಾನು ಶರಣಾಗತಳಾಗ್ತೇನೆ, ಸಂತುಷ್ಟ ಶ್ರದ್ಧದತ್ತೇತತ್ ಯಥಾ ಲಾಭೇನ ಜೀವತಿ ವಿಹರಾಂ ಯಮುನೈವಾಹಂ ಆತ್ಮನಾರಮಣೇನ ವೈ. ಇಲ್ಲಿ ಹೇಳ್ತಾ ಇದ್ದಾಳೆ. ನಾನು ವಿಶೇಷವಾಗಿ ಅಂದರೆ ಮುಂದೆ ಹೇಗಿರ್ತೀಯ, ಭಗವಂತ ವಿಶೇಷವಾಗಿರತಕ್ಕಂಥ ಏತದ ಅತ್ಯಂತಂ ಶ್ರದ್ಧದತಿ ಶ್ರದ್ಧಾನ ಅಮುನೈವ ಆತ್ಮನ ಪರಮಾತ್ಮನ ವಿಶೇಷವಾಗಿ ಹೇಳ್ತಾರೆ. ವಿಹರಾಮಿ, ನಾನು ಇನ್ನು ಮೇಲೆ ಈ ವೈರಾಗ್ಯದಲ್ಲೇ ಮನಸ್ಸಿಟ್ಟಂಥವಳಾಗಿ ಸ್ವಾಮಿಯ ಜೊತೆಗೇನೆ ವಿಹಾರವನ್ನು ಮಾಡುತ್ತೇನೆ, ಭಗವಂತನ ಜೊತೆಗೇ ನಾನು ಮನಸ್ಸಲ್ಲಿ ವಿಹಾರವನ್ನು ಮಾಡುತ್ತೇನೆ. ನಂತರ ವಿಹರಾಮಿ ಅಮುನೈವ ಆತ್ಮನ ಆತ್ಮನ ರಮಣೇನ ವೈ, ಆ ಭಗವಂತನ ವಿಶೇಷವಾಗಿರತಕ್ಕಂಥ ಅವನ ಜೊತೆಗೇ ಇರುವುದರ ಮೂಲಕ ಸಂತೋಷ ಪಡುತ್ತೇನೆ. ಸಂಸಾರ ಕೋಪೆ ಅಂದರೆ ಇಲ್ಲಿ ಜೀವನದಲ್ಲಿ ಭಗವಂತ ಅನುಗ್ರಹ ಮಾಡಿದರೆ ಎಲ್ಲವನ್ನ ಬಿಟ್ಟು ಗುರುಗಳ ಪಾದ ಹಿಡಿದು ಅವರ ಮೂಲಕ ಭಗವಂತನ ಶರಣಾಗತಿ, ಅವನಲ್ಲೇ ಮನಸ್ಸು, ನ ಬೇರೆದು ಬೇಡ ಅಂತ ನಿಶ್ಚಯ ಹೇಗೆ ಬರುತ್ತೆ? ಇಲ್ಲಿ ಗುರುಗಳು ಅಂದರೆ ಯಾರಿದ್ದಾರೆ ಈಕೆಗೆ? ತತ್ವಾಭಿಮಾನಿ ದೇವತೆಗಳು. ಸಂಸಾರ ಕೂಪೆ ಪತಿತಂ ವಿಷಯೈರ್ ಮುಷಿತೆ ಕ್ಷಣಂ ಗ್ರಸ್ತಂ ಕಾಲಾಗ್ನಿನಾತ್ಮಾನಂ ಕೋನ್ಯಸ್ಮಾತ್ ಕೋನ್ಯೋ ಅಸ್ಮಾತ್ ತ್ರಾತುಮೀಶ್ವರ. ಇಲ್ಲಿ ಹೇಳ್ತಾ ಇದ್ದಾರೆ, ಸಂಸಾರ ಕೂಪದಲ್ಲಿ ಬಿದ್ದು ವಿಷಯೈ ಮುಷಿತೆ ಕ್ಷಣ, ಈ ನಾನಾ ರೀತಿ ವಿಷಯ ಪದಾರ್ಥಗಳ ಸುಖದಿಂದ ನಷ್ಟ ದೃಷ್ಟಿಯಾಗಿ ಜ್ಞಾನವೇ ಹೋಗಿರತಕ್ಕಂಥ ಕಾಲಾಗ್ನ ಗ್ರಸ್ತಂ ಆತ್ಮಾನಂ, ಈ ಕಾಲವೆಂಬ ಅಗ್ನಿ ಸುಡುತ್ತಾ ಇದೆ. ಕಾಲ ಅಂದರೆ ಹಿಂದಿನ ಕರ್ಮಕ್ಕೆ ಜೊತೆಯಾದ ಕಾಲ, ಅಂದರೆ ಈ ಕಾಲಕ್ಕೆ ಇಂಥ ಕರ್ಮದ ಅನುಭವ ಬರಬೇಕು ಅಂತ ಆ ಕಾಲ ಅದನ್ನು ಹೊತ್ಕೊಂಡು ಬರುತ್ತೆ, ಆ ಕರ್ಮದ ಅನುಭವವನ್ನು ಅದು ಸುಡ್ತಾ ಇರುತ್ತೆ. ಇದರಿಂದ ಕೋನ್ಯ ಅಸ್ಮಾತ್ ತ್ರಾತುಮೀಶ್ವರ, ಇದರಿಂದ ನಮ್ಮನ್ನು ಬಿಡಿಸಲಿಕ್ಕೆ ಯಾರಿಗೆ ಸಾಧ್ಯ? ಅವನೊಬ್ಬನಿಗೆ. ಆತ್ಮೈವ ಹಿ ಆತ್ಮನೋ ಗೋಪ್ತ ನಿರ್ವಿದ್ಯೇತಯದ ಅಖಿಲಂ ಅಪ್ರಮತ್ತ ಇದಂ ಪಶ್ಯೇತ್ ಗ್ರಸ್ತಂ ಕಾಲಾಹಿನ ಜಗತ್. ಈ ಕಾಲವೆಂಬ ಸರ್ಪ ಹಿಡಿದುಬಿಟ್ಟಿದೆ, ಇಂಥ ಪರಮಾತ್ಮನೇ ನಮ್ಮನ್ನು ರಕ್ಷಣೆ ಮಾಡಬೇಕು. ಆತ್ಮನ ಸ್ವಸ್ಯ ಗುಪ್ತ ಆತ್ಮ ಪರಮಾತ್ಮ ಇವ, ಜೀವನನ್ನು ರಕ್ಷಣೆ ಮಾಡತಕ್ಕಂಥವನು ಭಗವಂತ ಮಾತ್ರ. ಯದಾ ಅಖಿಲಾತ್ ನಿರ್ವಿದ್ಯೇತ ತದಾ ಏತದ್ ಜಗತ್ ಕಾಲಾಹೀನ ಗ್ರಸ್ತಂ ಪಶ್ಯೇತ್. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಪ್ರಮತ್ತ ಇದಂ ಪಶ್ಯೇತ್ ಗ್ರಸ್ತಂ ಕಾಲಾಹೀನ ಜಗತ್. ಭಗವಂತ ಎಚ್ಚರ ಕೊಟ್ಟಾಗ ಅವನಿಗೆ ಜಗತ್ತನ್ನು ನೋಡಿದರೆ ಯಪ್ಪ ಕಾಲ ಸರ್ಪ ಹೇಗೆ ಹಿಡಿದು ಬಿಟ್ಟದೆ ಎಲ್ಲರನ್ನ ಅಂತ ಗೊತ್ತಾಗುತ್ತೆ. ಇಲ್ಲದಿದ್ದರೆ ಅವನನ್ನು ಹಿಡಿದಿರೋದರಿಂದ, ಅವನಿಗೂ ವೈರಾಗ್ಯ ಬಾರದೇ ಇರೋದರಿಂದ, ದೇವರ ಎಚ್ಚರ ಬಾರದೇ ಇರೋದರಿಂದ ಅವನಿಗೂ ಗೊತ್ತಾಗಲ್ಲ, ಜ್ಞಾನವೇ ನಷ್ಟ ಆಗಿಬಿಡುತ್ತೆ. ಅಂಥದ್ದು ಈಗ ಜ್ಞಾನ ಬಂದ ಕೂಡಲೇ ಅವನಿಗೆ ತನ್ನ ಸಹಿತ ಎಲ್ಲರನ್ನ ಕಾಲವೆಂಬ ಸರ್ಪ ಹೇಗೆ ಹಿಡಿದಿದೆ ಎಂಬುದನ್ನು ಚೆನ್ನಾಗಿ ನೋಡ್ತಾನವ. ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಏವಂ ವ್ಯವಸಿತಮತಿ ದುರಾಶಾಹ ಕಾಂತತರ್ಷಜಾಹ ಚಿತ್ವಾ ಉಪಶಮಸ್ಥಾಯ ಶಯ್ಯಾಂ ಉಪವಿವೇಶಸ. ಇಲ್ಲಿ ಹೇಳ್ತಾ ಇದ್ದಾರೆ, ಏವಂ ವ್ಯವಸಿತ ಮದಿಹಿ, ಈ ರೀತಿಯಾಗಿ ನಿಶ್ಚಯ ಮಾಡಿಕೊಂಡ ಅವಳು ದುರಾಶಾಹ ಕಾಂತತರ್ಷಜಾಹ ಕಾಂತತೃಷ್ಣಾ ಜಾತಾ. ಈ ನಾನಾ ರೀತಿಯಾಗಿರತಕ್ಕಂಥ ವ್ಯಕ್ತಿಗಳು ನಂತರ ದುಡ್ಡು ಮೊದಲಾದ್ದರಿಂದ ಬಂದಿರತಕ್ಕಂಥ ಅತೃಷ್ಣ ಆಸೆ, ಇದಕ್ಕೆ ಸಿಕ್ಕಾಕ್ಕೊಂಡಂಥ ಅದರಿಂದ ಬಂದಿರತಕ್ಕಂಥ ದುರಾಶೆಗಳನ್ನು ಚಿತ್ವ ಕತ್ತರಿಸಿ ಹಾಕಿ ಉಪಶಮಮಾಸ್ಥಾಯ, ಒಳ್ಳೆ ವೈರಾಗ್ಯವನ್ನು ತಾನು ವಿಶೇಷವಾಗಿ ತಾನು ಧಾರಣೆ ಮಾಡಿಕೊಂಡು ಶಯ್ಯಾಂ ಉಪವಿವೇಶ ಸ, ವಿಶೇಷವಾಗಿ ತಾನು ಹಾಸಿಗೆಯಲ್ಲಿ ಮಲಗಿದ್ದು. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಯಥಾ ಸಂಚಿದ್ಯ ಕಾಂತಾಶಾಂ ಸುಖಂ ಸುಶ್ವಾಪ ಪಿಂಗಲ. ಹರಕೆ ಹೇಳ್ತಾ ಇದ್ದಾರೆ, ಆಶಾಹಿ ಪರಮಂ ದುಃಖ, ಆಸೆ ಎಂಬುದೇ ಮಹಾ ದುಃಖಕರ, ನೈರಾಶ್ಯಂ ಪರಮಂ ಸುಖಂ. ಆವಾಗ ಸ್ವಲ್ಪ ಹೇಗಿದು ಅಂತ, ದೇವರನ್ನು ಹೊಂದಬೇಕಾದರೂ ಆಸೆ ಬೇಕು. ನಾವು ದೇವರತ್ತ ಹೋಗ್ತೀವಿ, ನಮ್ಮ ದುಃಖ ಇರಲ್ಲ, ಇನ್ನ ಚೆನ್ನಾಗಿರ್ತೀವಿ, ಸುಖವಾಗಿರ್ತೀವಿ, ಭಗವಂತನನ್ನು ನೋಡ್ತಾ ಇರ್ತೀವಿ, ಅವನ ಸಂಧಾನ ಇರ್ತೀವಿ ಎಂಬ ಆಸೆಯೇ ಸುಖಕರ. ಆ ಆಸೆಯೇ ನಮ್ಮನ್ನು ಸಾಧನೆ ಮಾಡಿಸುತ್ತೆ, ಆ ಆಸೆಯೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಡ್ರೈವಿಂಗ್ ಫೋರ್ಸ್ ಅದೇ ಅಲ್ವಾ. ಮತ್ತೆ ಆಸೆಯೇ ಪರಮ ದುಃಖ ಅಂತ ಹೇಳ್ತಾರೆ. ಇದನ್ನೇ ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ ಅಂದರೆ ಭೀಮಸೇನ ದೇವರು ಕಾಮಶ್ರೇಷ್ಠ ಅಂತ ಹೇಳ್ತಾರೆ. ಆಶಾ ಕಾಮ, ಯಾಕೆ ಮೋಕ್ಷ ಬೇಕೆಂಬ ಕಾಮನೆ ಇರದಿದ್ದರೆ ಮೋಕ್ಷ ಹೇಗೆ ಬರುತ್ತೆ ಅಂತ. ಹಾಗಾದರೆ ಆಶಾ ಅಂದರೆ ಯಾವುದು ದುಃಖಕರ ವಾಶ ಅಂದರೆ, ದೇವರು ಬೇಕು ಮೋಕ್ಷ ಬೇಕೆಂಬುದು ಇಲ್ಲಿ ಆಶಾ ಶಬ್ದದಿಂದ ತಗೊಂಡಿಲ್ಲ, ಅದನ್ನು ಮೋಕ್ಷೋಪಯೋಗಿ ಆಗಿರತಕ್ಕಂಥ ವಸ್ತು ಒಂದು ಪರಿಗಣನೆ ಮಾಡಿದ್ದರಿಂದ ಅದನ್ನು ಮೋಕ್ಷಕ್ಕೆ ಉಪಯೋಗ ಆಗತಕ್ಕಂಥದ್ದನ್ನು ಅಂತ ಅದನ್ನು ತಿಳ್ಕೊಂಡದ್ದರಿಂದ ಅದನ್ನು ಇಲ್ಲಿ ಆಶಾ ದುಃಖಕರವಾದ ಆಶಾ ಅಂತ ಹೇಳಿಲ್ಲ. ಇನ್ಯಾವುದು ಹೊರಗಿರತಕ್ಕಂಥ ಪದಾರ್ಥಗಳ ಮೇಲೆ ಆಸೆ, ವ್ಯಕ್ತಿಗಳ ಮೇಲೆ ಆಸೆ ಅಂದರೆ ಆ ವ್ಯಕ್ತಿಗಳಿಂದ ನಾವು ವಿಶೇಷವಾಗಿ ಪ್ರೀತಿಯನ್ನು ಬಯಸೋದು, ಆ ವ್ಯಕ್ತಿಗಳು ಸದಾ ನಮ್ಮನ್ನು ಪ್ರೀತಿಯಾಗಿ ಮಾಡ್ತಾ ಇರ್ತಾರೆ ಅಂತ ಬಯಸೋದು, ಈ ಆಸೆಗಳೇನು ಇದು ಎಲ್ಲ ಇದ್ದೇ ಇರುತ್ತೆ. ನಮ್ಮ ಮಕ್ಕಳು ನಮ್ಮನ್ನು ಪ್ರೀತಿ ಮಾಡಲೇಬೇಕು, ಮಾಡ್ತಾನೇ ಇರಬೇಕು. ಅಪ್ಪ ಅಮ್ಮ ನಮ್ಮನ್ನು ಪ್ರೀತಿ ಮಾಡ್ತಾನೆ ಇರಬೇಕು, ಸುತ್ತಿದ್ದವರೆಲ್ಲ ಪ್ರೀತಿ ಮಾಡ್ತಾನೆ ಇರಬೇಕು ಅಂತ ವ್ಯಕ್ತಿಗಳಿಂದ ಪ್ರೀತಿಯ ಅಪೇಕ್ಷೆ, ಅದು ಸದಾ ಪ್ರೀತಿಯ ಅಪೇಕ್ಷೆ. ಚೂರು ಅವರಿಂದ ವಿರುದ್ಧ ಪ್ರವೃತ್ತಿ ಬರಬಾರದೆಂಬ ಅಪೇಕ್ಷೆ, ಈ ಅಪೇಕ್ಷೆಗಳೆಲ್ಲ ಒಡೆದು ಹೋಗ್ತಾ ಇರುತ್ತೆ. ಯಾಕೆ, ಇವರೆಲ್ಲರೂ ಕರ್ಮದಿಂದ ಬದ್ಧರು, ಯಾರು ಒಂದೇ ಥರ ಇರುವವರು ಯಾರೂ ಇಲ್ಲ. ಇದು ತಿಳಿಯದೇ ಇದ್ದದ್ದಕ್ಕೆ ಯಾರಾದರೇ ಒಂದೇ ಥರ ಇರಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂಥವರು ಸದಾ ಕಾಲ ಒಂದೇ ಥರ ಇರಬೇಕು ಅಂತ ಬಯಕೆ ಬಂತಲ್ಲ. ಅದು ಯಾವ ರೀತಿ ಬಯಕೆ, ಅಜ್ಞಾನವೇ ಮೂಲವಾದ ಬಯಕೆ, ಅಜ್ಞಾನ ಮೂಲವಾದ ಬಯಕೆ ಅದು. ಈ ಬಯಕೆಯಿಂದ ಏನಾಗ್ತಾ ಇದೆ ಅಂದರೆ, ಇವರೆಲ್ಲರೂ ನನ್ನ ಜೊತೆಗೆ ಸದಾಕಾಲ ಸಂತೋಷವಾಗಿ ಪ್ರೀತಿಯನ್ನು ಮಾಡ್ತಾ ಇರ್ತಾರೆ ಅಂತ ಏನು ತಿಳುವಳಿಕೆ ಇದೆ ಅಲ್ಲ, ಅದರಿಂದ ಆಸೆ ಬಂದದ್ದು. ತಪ್ಪಾದ ತಿಳುವಳಿಕೆಯಿಂದ ಬರುವಂಥ ಆಸೆ ಅದು. ಜ್ಞಾನ ಸರಿಯಾಗಿದ್ದರೆ ಈ ಆಸೆಗಳು ಬರಲ್ಲ. ಆ ಆಸೆ ಏನಾಗುತ್ತೆ, ಅದರಿಂದ ನಮಗೆ ಅವರೆಲ್ಲರೂ ಪ್ರವರ್ತನೆ ಮಾಡತಕ್ಕಂಥದ್ದು ಸಹಜ, ಅವರ ಕರ್ಮಕ್ಕೆ ತಕ್ಕಂತೆ ಅವರು ಮಾಡಲೇಬೇಕು. ಯಾಕೆಂದರೆ ಎಲ್ಲರೂ ಅಸ್ವತಂತ್ರರೇ, ಎಲ್ಲರನ್ನ ಭಗವಂತ ಕುಣಿಸ್ತಾ ಇರ್ತಾನೆ. ಅಂಥ ಕಾಲಕ್ಕೆ ನಾವು ತದ್ವಿರುದ್ಧವಾಗಿ ಚಿಂತನೆ ಮಾಡಿದರೆ ನಮಗೆ ದುಃಖ ಆಗುವುದು ಖಚಿತ. ಅದನ್ನು ಹೇಳ್ತಾ ಇದ್ದಾರೆ, ಆಶಾಹಿ ಪರಮಂ ದುಃಖಂ ಅಂದರೆ ಇಲ್ಲಿ ಚೆನ್ನಾಗಿ ಏನಾಗಿದೆ, ವಸ್ತುಗಳ ವ್ಯಕ್ತಿಗಳ ಸಹಜ ಸ್ವಭಾವ ಧರ್ಮಗಳನ್ನು ತಿಳಿದುಕೊಳ್ಳದೆ, ಅದರ ಎಚ್ಚರವಿಲ್ಲದೆ, ಅದರಿಂದ ವಿರುದ್ಧವಾದ ಏನು ವಿಶೇಷವಾದ ವಿರುದ್ಧವಾದ ಆಸೆಗಳನ್ನು ನಾವು ಪಟ್ಟರೆ ಅದು ಪರಮ ದುಃಖಕ್ಕೆ ಕಾರಣ ಆಗುತ್ತೆ. ನೈರಾಶ್ಯಂ ಪರಮಂ ಸುಖಂ ಅಂದರೆ ಅರ್ಥ ಏನು ಅಂದರೆ, ಭಗವಂತ ಬೇಕು, ಮೋಕ್ಷ ಬೇಕು, ಮೋಕ್ಷ ಮಾರ್ಗ ಬೇಕು, ಅಲ್ಲಿ ಚೆನ್ನಾಗಿರುತ್ತೆ ಎಂಬ ಆಸೆ ಅಲ್ಲದೆ, ಮಿಕ್ಕ ಏನಿದೆ ಲೋಕಕ್ಕೆ ಸಂಬಂಧಪಟ್ಟದ್ದೆಲ್ಲ, ಇದು ಸದಾ ಕಾಲ ನನ್ನ ಜೊತೆಗೆ ಇರಬೇಕು, ಹೀಗೆ ಇರಬೇಕು, ದುಡ್ಡು ಚೆನ್ನಾಗಿರಬೇಕು, ಆರೋಗ್ಯ ಚೆನ್ನಾಗಿ ಸದಾ ಕಾಲ ಇರಬೇಕು, ಇವರೆಲ್ಲ ನನ್ನ ಜೊತೆಗೆ ಇರಬೇಕು, ಎಲ್ಲ ನಾನು ಚೆನ್ನಾಗಿರಬೇಕು ಅಂತ ಇದು ಇಲ್ಲ. ಕರ್ಮಕ್ಕೆ ತಕ್ಕಂತೆ ಬದಲಾಗುತ್ತೆ, ಆಗಲೇಬೇಕು. ಯಾವುದು ಕರ್ಮಕ್ಕೆ ತಕ್ಕಂತೆ ಬದಲಾಗುತ್ತೋ ಬದಲಾಗಲೇಬೇಕು, ಅದು ಬದಲಾಗಬಾರದು ಅಂತ ಬಯಸಿದರೆ ಪರಮ ದುಃಖ. ಅದು ಬದಲಾಗುತ್ತೆ ಅಂತ ತಿಳ್ಕೊಂಡು ಅದಲಿಕ್ಕೆ ಅದರ ಸ್ವಭಾವಕ್ಕೆ ವಿರುದ್ಧವಾದ ಆಸೆ ನಾವು ಮಾಡೋದು ಬಿಟ್ಟರೆ ಅದು ನೈರಾಶ್ಯ, ನಿರಾಶ. ಯಾವುದು ಮಾಡಬಾರದು ಅಂಥ ಆಸೆಯನ್ನು ಬಿಡುವುದು ನೈರಾಶ. ನೈರಾಶ್ಯ ನಿರಾಶೆಯ ವಿಶೇಷವಾಗಿರತಕ್ಕಂಥ ಒಂದು ಧರ್ಮ. ನೈರಾಶ್ಯಂ ಪರಮಂ ಸುಖಂ ಅಂದರೆ ಈ ವಸ್ತು ಹೀಗಿರುತ್ತೆ, ಇದರ ಸ್ವಭಾವ ಇಂಥದ್ದು, ಈ ವ್ಯಕ್ತಿಯ ಸ್ವಭಾವಗಳು ಇವರ ಕರ್ಮಾನುಸಾರ ಹೀಗೆ ಮಾಡುತ್ತಾರೆ. ಇವರು ನನ್ನ ಸುತ್ತೂ ಇರುವ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಆ ವ್ಯಕ್ತಿಗಳೆಲ್ಲ ಜಗತ್ತಿನಲ್ಲಿರುವ ಎಲ್ಲ ವ್ಯಕ್ತಿಗಳೇನಿದ್ದಾರೆ ಅವರವರ ಕರ್ಮಕ್ಕೆ ತಕ್ಕಂತೆ ಪ್ರವರ್ತನೆ ಮಾಡುವವರೇ ಅವರೆಲ್ಲ. ಅವರು ಯಾವಾಗ ಹೇಗಿರ್ತಾರೆ ಎಂಬುದು ಅವರವರ ಕರ್ಮದ ಮೇಲೆ, ನನ್ನ ಕರ್ಮದ ಮೇಲೆ ಹೋಗುತ್ತಷ್ಟೇ ಹೊರತು, ಅವರೆಲ್ಲ ಒಂದೇ ಥರ ಸದಾ ಇರಬೇಕು ಅಂತ ಬಯಸೋದು ತಪ್ಪಾಗುತ್ತೆ. ಯಾಕೆ ಅವರೆಲ್ಲ ಹಾಗಿರ್ಲಿಕ್ಕಾಗಲ್ಲದ್ದರಿಂದ ಅಂತ ಚೆನ್ನಾಗಿ ಜ್ಞಾನ ದಮ್ಮ ಚೆನ್ನಾಗಿ ಕುಟ್ಟಿದಂತೆ ಆಗಿ ತಲೆಗೆ ಬಂದರೆ, ಆವಾಗ ಈ ವ್ಯಕ್ತಿ ಹೀಗೇ ಇರಬೇಕು ಅಂತ ಬಯಸದೆ, ಸ್ವಾಮಿ ಅವನು ಹೇಗಿಟ್ಟರೆ, ನೀನು ಹೇಗಿಟ್ಟರೆ ಹಾಗಿರ್ತಾನೆ, ಸರಿ ನಿನ್ನ ಸಂಕಲ್ಪ ಅಂತ ನಾನು ಹೋಗಿಬಿಡುತ್ತೇನೆ ಅಂತಿದ್ರೆ ಇದು ನೈರಾಶ್ಯ. ಆವಾಗ ಆ ವ್ಯಕ್ತಿಯ ಕರ್ಮಾನುಸಾರ ನಡೆಯತಕ್ಕಂಥ ಏನು ಪ್ರವೃತ್ತಿ ಇದೆ, ತದ್ವಿರುದ್ಧವಾದ ಆಶೆ ಮಾಡದೇ ಇರೋದರಿಂದ ನಾವು ಸುಖವಾಗಿರ್ತೇವೆ. ಆಸೆ ಮಾಡಿದರೆ ಅದು ಆಗದಿದ್ದರೆ ಪರಮ ದುಃಖ, ಪರಮ ದುಃಖ. ನಮ್ಮ ಜೀವನದಲ್ಲಿ ಬರುವಂಥ ಪರಮ ದುಃಖಗಳಲ್ಲಿ ಒಂದು ಯಾವುದು ಅಂದರೆ, ನಮ್ಮ ಸುತ್ತೂ ಇರುವ ವ್ಯಕ್ತಿಗಳು ನಮಗೆ ತಕ್ಕಂತೆ ಇಲ್ಲ ಎಂಬ ದುಃಖವೇ 99% ಇರುತ್ತೆ. ಅದೇ ಪರಮ ದುಃಖ. ಯಾರನ್ನ ಮುಟ್ಟಿ ಬೇಕಾದ್ರೆ, ಏನು ಇಬ್ಬರು ಸೇರಿದರು, 3 ಜನ ಸೇರಿದರು, 10 ಜನ ಸೇರಿದರು, ಎಲ್ಲರ ಮಾತಿನ ಸಂಗ್ರಹ ಇಲ್ಲೇ ಪಾಯಿಂಟರ್ ಹೊಡೆಯುತ್ತೆ. ಅವರು ಹೀಗಿದ್ದಾರೆ ನೋಡಿ, ಇವರು ಹಾಗಿದ್ದಾರೆ ನೋಡಿ, ನಾನು ಹೀಗಂದುಕೊಂಡಿದ್ದೇ ಹೀಗೆ ಮಾಡಿದರು, ಹೀಗಂದುಕೊಂಡಿದ್ದೇ ಹೀಗೆ ಮಾಡಿದರು. ಅವರು ಹಾಗೆ ಮಾಡುವುದು ಮೊದಲೇ ಫಿಕ್ಸ್ಡ್, ಅವರು ಹುಟ್ಟೋ ಕಾಲಕ್ಕೆ ಅವರು ಹಾಗೆ ಮಾಡುತ್ತಾರೆ ಎಂಬುದು ಫಿಕ್ಸ್ಡ್. ಅವರ ಕರ್ಮಾನುಸಾರ ಆ ಬುದ್ಧಿ ಬರುತ್ತೆ, ಹಾಗೆ ಮಾಡುತ್ತಾರೆ ಅಂತ ಅದು ನಮ್ಗೆ ಗೊತ್ತಿಲ್ಲ, ಆದ್ದರಿಂದ ಹೀಗಿರ್ತಾರೆ ಅಂತ ಅಂದುಕೊಂಡದ್ದು. ಆ ಅಂದುಕೊಂಡದ್ದಕ್ಕೆ ತಕ್ಕಂತೆ ಅವರಿಲ್ಲ, ಅದಕ್ಕೆ ದುಃಖ ಶುರು. ಅದರಿಂದ ಏನಾಗುತ್ತೆ, ಆ ಪ್ರವೃತ್ತಿ ಮಾಡಿದವರೇನೋ ಅವ್ರ ಪಾಡಿಗೆ ಅವ್ರು ಮಲ್ಕೊಂಡಿರ್ತಾರೆ. ಅದನ್ನು ಕಂಡು ನಮಗೆ ತಕ್ಕಂತೆ ಇಲ್ಲ ಅಂತ ಏನು ದುಃಖ ಶುರುವಾಗಿರುತ್ತಲ್ಲ ಈ ವ್ಯಕ್ತಿಗೆ, ಇದು ಇವರನ್ನು ಇದ್ದೇ ಕೆಡಿಸಿಬಿಟ್ಟಿರುತ್ತೆ, ಊಟವೂ ಹೋಗಲ್ಲ. ಏನು ಬಾಣಲಿಯಲ್ಲಿ ಹಾಕಿ ಹುರಿದಂತೆ ಹುರಿತಾ ಇರುತ್ತೆ ಈ ದುಃಖ. ಆಸೆ ಭಗ್ನ ಆದದ್ದರಿಂದ ಬಂದ ದುಃಖ ಮನುಷ್ಯನನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಹೌದಲ್ವೇ. ಯಾರು ತಗೊಂಡ್ರೂ ಇದೆ, ಬೇಕಾದ್ರೆ ಎಲ್ಲರದ್ದು ಮುಟ್ಟೆ ನೋಡಿ, ಅವರವ್ರು ವೈಯಕ್ತಿಕವಾಗಿ ಕೂತ್ಕೊಂಡು ಅವ್ರದ್ದೆಲ್ಲ ದುಃಖಗಳು ಕೇಳಿ ನೋಡಿ, ಎಲ್ಲ ಪಾಯಿಂಟ್ ಇಲ್ಲೇ ತಿರುತ್ತಾ ಇರುತ್ತೆ. ಈ ವಸ್ತುಗಳನ್ನು ಹೀಗಿರುತ್ತೆ ಅಂತ ಅಂದುಕೊಂಡಿದ್ದೆ, ವ್ಯಕ್ತಿಗಳು ಹೀಗಿರ್ತಾರೆ ಅಂದುಕೊಂಡಿದ್ದೆ, ಹೀಗಾಗಿಬಿಟ್ರು, ಹೀಗಿರಬೇಕವರು ಹೇಗಾಗಿಬಿಟ್ರು ಅಂತ ದುಃಖ. ಹೌದಲ್ವೇ? ಅವರು ಹೇಗೆ ಇರಬೇಕು ಎಂಬುದು ಅವರ ಕೈಯಲ್ಲೇ ಇಲ್ಲ, ದೇವರಿಟ್ಟಂತೆ ಇರ್ತಾರೆಲ್ಲ. ಅವರ ಕರ್ಮಾನುಸಾರ ದೇವರು ಹೇಗೆ ಪ್ರೇರಣೆ ಮಾಡಿದರೆ ಹಾಗೆ ಮಾಡ್ತಿರ್ತಾರೆ ಎಂಬುದು ನಮ್ಮ ತಲೆಗೆ ಬರಲಿಲ್ಲ. ಆದ್ದರಿಂದ ಈ ದುಃಖ ಇರುತ್ತೆ. ನಿಜವಾಗಿ ಹೇಳಬೇಕಾದರೆ ನೋಡಿರ್ತೇವೆ ನಾವು ಎಲ್ಲರಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ದುಃಖ ಇದೆ. ಹೌದಲ್ಲ? ಆಸೆ ಇರುತ್ತೆ ಎಲ್ಲರಿಗೂ. ಏನು ಅಂತ ಇಷ್ಟರವರೆಗೂ ವ್ಯಕ್ತಿಗಳಿಂದ ಪದಾರ್ಥಗಳಿಂದ ನಾನು ಅಪೇಕ್ಷೆ ಮಾಡಿದಂತೆ ಪದಾರ್ಥಗಳಿಲ್ಲ, ನಾನು ಅಪೇಕ್ಷೆ ಪಟ್ಟಂತೆ ವ್ಯಕ್ತಿಗಳಿಲ್ಲ ಎಂಬ ದುಃಖ. ಇನ್ನ ಮುಂದೆ ಆದರೂ ಚೆನ್ನಾಗಿರಬೇಕು ಅಂತ ಆಸೆ. ಆ ಚೆಂದಾಗಿರೋದು ಅಂದರೆ ಏನು ಅಂತ ಮತ್ತು ಪ್ರಶ್ನೆ. ಮತ್ತು ಇದೇ ಶುರು. ಮುಂದೆ ಆದರೂ ಇವರೆಲ್ಲರೂ ನಾನಂದುಕೊಂಡಂತೆ ಇರ್ತಾರೇನೋ, ನಾನಂದುಕೊಂಡಂತೆ ಪ್ರವರ್ತನೆ ಮಾಡುತ್ತಾರೇನೋ, ಈ ಪದಾರ್ಥಗಳು ನಾನಂದುಕೊಂಡಂತೆ ನನ್ನ ಜೊತೆಗೆ ಇರುತ್ತೇನೋ, ಈ ಅಪೇಕ್ಷೆ ಮತ್ತು ಹೊಸದಾಗಿ ಶುರುವಾಗಿ ಅದೇ ಜೀವನದ ಬದುಕಿನ ದೊಡ್ಡ ಆಸೆ ಅಂತ ಹೊರಡುತ್ತೆ. ಆ ಆಸೆಯ ಮೇಲೆ ಬದುಕಲಿಕ್ಕೆ ಶುರು ಮಾಡಲಿಕ್ಕೆ ಹೋಗ್ತಾರೆ. ನಮ್ಮ ಬದುಕಿನಲ್ಲಿ ಏನು ಆಸೆ ಇಲ್ರಿ, ಏನು ಆಸೆಗೆ ಘಾಸಿಯಾಗಿದೆ ಇಷ್ಟೇ. ಯಾರು ಹೇಗೆ ಇರಲ್ವೋ ಅವರೆಲ್ಲ ಹಾಗಿರ್ತಾರೆ ಅಂದುಕೊಂಡಿದ್ದೆ, ಅವರು ಹಾಗಿಲ್ಲ ಅಲ್ವೇ, ಅವರು ಹಾಗಿಲ್ಲ. ಇದೆಲ್ಲ ಹೀಗಿರುತ್ತೆ ಅಂದುಕೊಂಡೆ ಹೀಗಿಲ್ಲ, ದುಃಖ. ಇನ್ನ ಮುಂದಾದರೂ ನಾನು ಅಂದುಕೊಂಡಂತೆ ಎಲ್ಲ ಇರಲಿ ಎಂಬ ಆಸೆ, ಅದರ ಮೇಲೆ ಭವನ ನಿರ್ಮಾಣ. ಅದು 1-5 ಡೇ ದಬ್ ಅಂತ ಬಿದ್ದು ಹೋಗೋದು, ಮತ್ತ ಕೊರಕ್ತಾ ಕೊಡೋದು. ಹೋಗ್ತಾನೆ ಈ ಜೀವನದಲ್ಲಿ. ಸ್ವಾಮಿ, ನನ್ನ ಹಿಂದಿನ ಕರ್ಮಾನುಸಾರ ಏನೇನು ಕೊಡಬೇಕೋ ಅದು ಕೊಡ್ತಾ ಇದ್ದಾನೆ. ಅದಕ್ಕೆ ತಕ್ಕಂತೆ ಅವರವರ ಕರ್ಮಾನುಸಾರ ಪ್ರವೃತ್ತಿ, ನನ್ನ ಕರ್ಮ ಸೇರಿಕೊಂಡು ಎದುರಿಗಿದ್ದವರು ನಮ್ಮ ಸರಿ ಪ್ರವೃತ್ತಿ ಮಾಡುತ್ತಾರೆ, ಭಗವಂತ ಮಾಡಿಸ್ತಾ ಇದ್ದಾನೆ. ಇದನ್ನು ತಪ್ಪಿಸಲಿಕ್ಕೆ ಆಗಲ್ಲ, ಅದಕ್ಕೆ ವಿರುದ್ಧವಾಗಿ ಬಯಸಲಿಕ್ಕೂ ಆಗಲ್ಲ ಅಲ್ಲವೇ? ಯಾವುದು ಹೇಗಿರಬೇಕೋ ಹಾಗಿದ್ದಾಗ ತದ್ವಿರುದ್ಧವಾಗಿ ಬಯಸಿದರೆ ಹಾಗೆ ನಡೆಯಲ್ಲ, ಬಯಸಿದ್ದಕ್ಕೆ ನಮಗೆ ದುಃಖ ಬಂದು ಉಳಿಯುತ್ತೆ. ಒಟ್ಟಾರೆ ಈ ಬಯಕೆ ಇಟ್ಟುಕೊಂಡ್ರೆ ನಮಗೆ ದುಃಖ. ಜ್ಞಾನದಿಂದ ಬಯಕೆಯನ್ನು ಕತ್ತರಿಸಿಬಿಟ್ರೆ ಪ್ರಶಾಂತ, ಗೊತ್ತು ಇದು ಹೀಗಿರುತ್ತೆ ಅಂತ. ಮತ್ತೆ ಅದು ಹೀಗಿಲ್ಲ ಅಂದರೆ ಮೊದಲೇ ಗೊತ್ತಯ್ಯ ಅಂತ ಹೋಗ್ತೀವಿ. ಹೌದು ತಾನೆ, ಏನೋ ಇಟ್ಟಿವಿ ಪದಾರ್ಥ ಬಿದ್ದೋಗುತ್ತೆ ಅಂತ ಗೊತ್ತು. ಭಕ್ತವ್ರು ಹೇಳಿದ್ರು, ಏ ಬಿತ್ತು, ಗೊತ್ತಯ್ಯ ಬೀಳತ್ತೆ ಅಂತ. ಅದು ಬಿದ್ದದ್ರಲ್ಲಿ ಆಶ್ಚರ್ಯ ಏನಿಲ್ಲ. ನಾವು ಚೆನ್ನಾಗಿರುತ್ತೆ ಅಂದ್ಕೊಂಡು ಬಿದ್ದೋದ್ರೆ ಬಿದ್ದೋಯ್ತು ಅಂತ ಇದೇ ಹೇಳುತ್ತಾರೆ. ಅಂದರೆ ವಸ್ತುಗಳ ಯಥಾರ್ಥ ಸ್ಥಿತಿ, ವ್ಯಕ್ತಿಗಳ ಯಥಾರ್ಥ ಸ್ಥಿತಿ ನಮ್ಮ ತಲೆಗೆ ಸದಾ ಹೊಳೆಯೋದೇ ಸಾಧನ. ಅದು ಯಾರಿಗೆ ಸಿದ್ಧಿ ಆಗುತ್ತೆ? ಅವರು ಪರಮ ಸಂತೋಷ ಯತಿಗಳು, ಯತ್ನ ಮಾಡಿ ಸಂತೋಷ ಪಟ್ಟವರು ಯತಿಗಳೇ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಎಂಥ ಬಂಗಾರದ ಮೂಟೆಗಳು ಗೊತ್ತಾ, ಇವು ನಮ್ಮ ತಲೆಗೆ ಬಂದರೆ ಯಪ್ಪ ಇಷ್ಟು ಕಾಲ ಇದಕ್ಕಾಗಿ ಒದ್ದಾಡಿದ್ನಲ್ಲ ಇವರೆಲ್ಲರಿಗಾಗಿ, ಸಾಕಿದು ಅಂತ
ಇನ್ನು ಅವನ ಕಡೆ ಮನಸ್ಸು ಮಾಡಿ ಈ ಗೊಂಬೆಗಳನ್ನು ಅವನು ಆಡಿಸ್ತಾ ಇದ್ದಾನೆ. ಆಯಾ ಗೊಂಬೆಯ ಕರ್ಮಕ್ಕೆ ತಕ್ಕಂತೆ ಎಲ್ಲ ಗೊಂಬೆಗಳನ್ನು ಅವನು ಆಡಿಸ್ತಾ ಇದ್ದಾನೆ. ಅವನಿಗೆ ತಕ್ಕಂತೆ ಇವು ಆಡುತ್ತೆ. ನಾನು ನನಗೆ ತಕ್ಕಂತೆ ಗೊಂಬೆ ಆಡಬೇಕು ಅಂತ ಅಂದುಕೊಂಡರೆ ಹೇಗಾಡತ್ತದು? ಸರಿಯಪ್ಪ, ಇನ್ನೊಂದು ಸೂತ್ರ ನಮ್ಗೆ ಗೊತ್ತು ಏನಂತ, ನಮ್ಮೊಳಗಿರುವವನೇ ಅವರೊಳಗಿದ್ದು ಆಡಿಸ್ತಾ ಇದ್ದಾನೆ, ಅವನನ್ನೇ ಕೇಳೋಣ, ನಮ್ಮ ತಕ್ಕಂತೆ ಇವರ ಈ ಗೊಂಬೆಗಳನ್ನು ಆಡಿಸು ಅಂತ. ಅದೊಂದು ಸೂತ್ರ ಇದೆಯಲ್ಲ, ನೀವೇ ಹೇಳ್ಕೊಟ್ರಲ್ಲ ಆಚಾರ್ಯ, ಈ ಗೊಂಬೆಗಳನ್ನು ನಮ್ಗೆ ತಕ್ಕಂತೆ ಆಡಿಸು ಅಂತ ದೇವರಲ್ಲಿ ಕೇಳಿದ್ರೆ ದೇವರು ಆಡಿಸ್ತಾನೆ. ಅಲ್ಲೂ ನೋಡಿ, ದೇವರನ್ನ ಹಾಕಿ ಕೇಳಬೇಕಾ ಇಲ್ಲ ಅಂತ ಮತ್ತು ಏನಂತ, ಈ ಗೊಂಬೆಗಳೆಲ್ಲ ನನ್ನ ಸದಾ ಪ್ರೀತಿ ಮಾಡ್ತಾ ಇರುವಂತೆ ಆಡಿಸು ಅಂತ ಕೇಳಿದ. ಹೌದ್ ತಾನೆ, ನನ್ನ ಸರಿ ಒಂದೇ ಥರ ಇರಬೇಕು. ದೇವ ಅಂದ, ಸರಿನಪ್ಪ, ಹಾಗಾಡಿಸ್ಬೇಕಾದ್ರೆ ಅವ್ರಿಗೆ ಆ ಕರ್ಮ ಇಲ್ಲ, ಬೇರೆದೇ ಕೂತಿದೆ, ಆ ಕರ್ಮ ಯಾರು ಅನುಭವಿಸ್ಬೇಕು? ಬೇರೆದು ಅವರ ಅನಸ್. ಆ ನಿನ್ನೊಳಗಿರುವ ಬಿಂಬನೇ ಎದುರಿಗಿರುವವರಲ್ಲಿ ನಿಂತು ಅವರ ಕರ್ಮಾನುಸಾರ ಆಡಿಸ್ತಾನೆ ಎಂಬುದು ಗೊತ್ತಾಗಿದೆ. ಹೌದಲ್ವೋ? ಅದಕ್ಕೆ ನನ್ನನ್ನು ಡೈರೆಕ್ಟಾಗಿ ಕೇಳ್ತಾ ಇದ್ದೆ ಏನಂತ, ನಂಗೆ ತಕ್ಕಂತೆ ಆ ಗೊಂಬೆಯನ್ನು ಕೊಡಿಸು ಅಂತ. ದೇವ ಅಂತಾನೆ, ಇನ್ನೂ ಆ ಗೊಂಬೆ ಬಿದ್ದಿರುತ್ತೆ, ಆ ಗೊಂಬೆಯನ್ನು ಕುಣಿಸಿ ಅದರ ಮೂಲಕ ನಿನ್ನ ಮೇಲೆ ಅಭಿಮಾನ ತೋರಿದ್ದು ನಾನು, ಆ ಗೊಂಬೆ ಅಲ್ಲವೋ? ಆ ಗೊಂಬೆಗೆ ನಿನ್ನ ಮೇಲೆ ಅಭಿಮಾನ ತೋರಬೇಕು ಅಂತಲೇ ಗೊತ್ತಿಲ್ಲವೋ? ಅದರೊಳಗೆ ಇದ್ದು ಏ ಅಭಿಮಾನ ತೋರು 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 ಅಂದ್ರೆ ತೋರುತ್ತೆ, ಬೇಡ ಅಂದ್ರೆ ಬಿಡುತ್ತೆ. ಅದಕ್ಕಾಗಿ ನಿನ್ನ ಮೇಲೆ ಅಭಿಮಾನ ತೋರೋದು ಇದ್ದಿದ್ರೆ ಅದನ್ನ ಬೇಡಿದ್ರೆ ಚೆನ್ನಾಗಿರ್ತಾ ಇತ್ತು. ಅಂತಹ ಕಾಲಕ್ಕೆ ನಿನ್ನ ಮೇಲೆ ಏನು ಅಭಿಮಾನ ಇಲ್ಲದೇ ಇರುವ ಈ ಗೊಂಬೆಯನ್ನು ನೀನು ಅಭಿಮಾನ ತೋರಲಿ ತೋರಲಿ ಅಂತೀಯ, ಯಾಕೆ? ಇಲ್ಲಲ್ಲ, ಈ ಜನ್ಮದಲ್ಲಿ ನೀನು ಸುತ್ತಿದ್ದವರು ಇವರು, ಇವರು ನನ್ನ ಮೇಲೆ ಅಭಿಮಾನ ತೋರಲಿ ಅಂತ ಕೇಳ್ತಾ ಇದೀಯ. ರೋಡ್ ಮೇಲೆ ಹೋಗುವವರೆಲ್ಲ ಅಭಿಮಾನ ತೋರಲಿ ಅಂತ ನೀನು ಕೇಳ್ತಾ ಇಲ್ಲ. ಅದೇ ಹೋದ ಜನ್ಮದಲ್ಲಿ ಈ ಸಂಬಂಧಪಟ್ಟವರೆಲ್ಲ ರೋಡ್ ಮೇಲಿದ್ದವರೇ, ಅಲ್ಲಿ ನಿನ್ನ ಸುತ್ತು ಬೇರೆ ಇದ್ರು, ಆ ಜನ್ಮದಲ್ಲಿ ಕೇಳಿದ್ದು ಆ ಗುಂಪು ನಿನ್ನ ಪ್ರೀತಿ ಮಾಡಲಿ ಅಂತ. ಇವರೆಲ್ಲ ಪ್ರೀತಿಯನ್ನು ಕೇಳಿಲ್ಲವಾಗ ನೀ ಬಯಸಿಲ್ಲ, ಯಾಕೆ? ಇವ್ರು ಯಾರು? ಈ ಜನ್ಮದಲ್ಲಿ ಬಂದಾಗ ಅವರು ದೂರ ಆದ್ರು ಇವ್ರು ಹತ್ತಿರ ಆದ್ರು ಅದಕ್ಕನ್ನ ಇವ್ರದ್ದು ಬೇಕು. ಈ ಜನ್ಮದಲ್ಲಿ ಬಂದಾಗ ಅವರು ದೂರ ಆದ್ರು ಇವ್ರು ಹತ್ತಿರ ಆದ್ರು ಅದಕ್ಕನ್ನ ಇವ್ರದ್ದು ಬೇಕು ಅಂತೀಯ, ಅವ್ರದ್ದು ಬೇಡ ಅಂತ. ಒಟ್ಟಾರೆ ಇವರು ನಿನ್ನ ಪ್ರೀತಿ ಮಾಡೋರಲ್ಲ, ಅವರು ಪ್ರೀತಿ ಮಾಡೋರಲ್ಲ. ಆಗ ಅವರ ಮೂಲಕ ನಿನ್ನ ಮೇಲೆ ಪ್ರೀತಿ ತೋರಿದ್ದು ನಾನೇ, ಆ ಗೊಂಬೆ ಮೂಲಕ. ಈಗಲೂ ಈ ಗೊಂಬೆಗಳ ಮೂಲಕ ಪ್ರೀತಿ ತೋರೋದು ನಾನೇ. ಒಟ್ಟಾರೆ ಈ ಗೊಂಬೆಗಳೇ ಬೇಕು ಅಂತ ಕೊಡ್ತೀಯ, ಪ್ರೀತಿ ತೋರುವ ನಾನು ಬೇಕು ಅಂತೀಯ, ನಾನೇ ಸಿಕ್ಕ ಮೇಲೆ ಈ ಗೊಂಬೆಗಳೇ ಹಾಕೋ ನಿನಗೆ, ನಾನೇ ಸಿಕ್ಕ ಮೇಲೆ ಈ ಗೊಂಬೆಗಳೇ ಹಾಕೋ, ನಾನೇ ಸಿಗದಿದ್ದರೆ ನಿನಗೆ ಈ ಗೊಂಬೆಗಳೇ ಹಾಕೋ. ಪ್ರಶ್ನೆ ಚೆನ್ನಾಗಿದೆಯಲ್ವ? ನಾನೇ ಸಿಕ್ಕರೆ ಪ್ರೀತಿ ಮಾಡುವವ, ನಿಜವಾಗಿ ಪ್ರೀತಿ ಮಾಡುವ ನಾನೇ ಸಿಕ್ಕರೆ ಸುತ್ತಿರುವ ಈ ಗೊಂಬೆಗಳೇ ಯಾಕೋ, ನಾನೇ ಸಿಗದಿದ್ದರೆ ಈ ಗೊಂಬೆಗಳೇ ಯಾಕೆ? ಯಾಕೆ? ಎಲ್ಲ ವಿರುದ್ಧವಾಗಿಯೇ ಪ್ರವೃತ್ತಿ ಮಾಡ್ತಾ ಇರುತ್ತೆ ಕರ್ಮಾನುಸಾರ. ಬಯಸಿ ಬಯಸಿ ನಾವು ತಲೆ ಏನು ಬಿಸಿಯಾಗಿಬಿಟ್ಟು, ಅಯ್ಯೋ ಇವರು ಎಷ್ಟು ಮಾಡಿದರೂ ಪ್ರೀತಿ ಮಾಡಲ್ಲ ನನಗೆ ಆ ವ್ಯಕ್ತಿಗಳು, ಅವರಿಂದ ಪ್ರೀತಿ ಸದಾ ಬರಬೇಕು, ಅದಕ್ಕಾಗಿ ಏನು ಮಾಡಬೇಕು ಅಂತ ಹಂಬಲ. ಶರೀರದಲ್ಲಿದ್ದ ಎಲ್ಲ ಶಕ್ತಿ ಖರ್ಚು ಮಾಡಿ ಸೇವಾ ಮಾಡೋದವರಿಗೆ, ಇದ ದುಡ್ಡೆಲ್ಲ ಕೊಟ್ಟು ಸೇವಾ ಮಾಡು, ಎಲ್ಲ ಮಾಡ್ತಾ ಬರೋದು, ಅವರು ನೋಡಿದ್ರಣ ವಿರುದ್ಧವಾಗೇ ಇರೋದು, ನೀವು ಮಾಡಿದ ಸೇವೆಗೆ ವಿರುದ್ಧವಾಗೇ ಬೈತಾ ಇರ್ತಾರೆ, ವಿರುದ್ಧವಾಗೇ ಇರ್ತಾರೆ. ಏನೋ ಆ ಒಂದು 10 ನಿಮಿಷ ಸಂತೋಷವಾಗಿ ನಿಮ್ಮ ಸರಿ ಮುಖಾಮುಖ ಕೊಟ್ಟು ಮಾತಾಡದಂತೆ ಇದ್ರು ಮತ್ತೆ ಥರ್ರಂದು ಸಿಟ್ಟು ಬರ್ತಾ ಇರುತ್ತೆ, ಒಂದು ಹೋಗ್ತಾ ಇರ್ತಾರೆ. ಅವಾಗ ಅಯ್ಯೋ ಏನೋ ಮಾಡಿದರೆ ಇವರು ನನ್ನ ಜೊತೆಗೆ ಸದಾ ಸಂತೋಷವಾಗಿರ್ತಾರೆ ಎಂಬುದು ತಲೆ ಬಿಸಿಯಾಗಿ ಬಿಡಲ್ವಾ? ಅದೇ ಎಲ್ಲರ ಮ್ಯಾಕ್ಸಿಮಮ್ ಲೈಫಲ್ಲಿ 99% ಸಫರಿಂಗ್. ಅದಕ್ಕೆ ಮೆಡಿಸಿನ್ ಕೊಡ್ತಾರೆ. ಇವರೆಲ್ಲ ರಿಪೇರಿ ಆಗೋ ಕ್ಯಾಂಡಿಡೇಟ್ಸ್ ಅಲ್ಲಪ್ಪ, ಸುಮ್ಮನೆ ಯಾಕೆ ಅವ್ರು ಸರಿ ಒದ್ದಾಡ್ತೀಯ? ನಮ್ಮ ಸುತ್ತು ಒಂದು 10 ಗೊಂಬೆಗಳನ್ನು ಇಟ್ಟು ಅವೆಲ್ಲ ಕುಣಿಯುವಂತೆ ಯಾರು ಸೆಟಪ್ ಮಾಡಿದರೆ ನೋಡ್ತಾ ಇರ್ತೇವೆ, ನಮಗೇನು ದುಃಖ ಆಗತ್ತಾ? ಒಂದು ಗೊಂಬೆಗೆ ಕೀ ಕೊಟ್ಟರೆ ಬೈಯುತ್ತೆ ಹೊಡೆಯುತ್ತೆ, ಅದು ನಮ್ಮ ನೋಡಿ ರಾಸ್ಕಲ್ ಇಡಿಯಟ್ ಫೂಲ್ ಅಂತ ಬೈತಾ ಇದೆ. ಅದು ಬೈತಾ ಇದ್ರೆ, ಅದು ಗೊಂಬೆ ಅಂತ ಗೊತ್ತಾದ ಮೇಲೆ ಅದು ಬೈತಾ ಇದ್ರೆ ನಮ್ಮ ನಗು ಬರ್ತಾ ಇರುತ್ತೆ, ಅಯ್ಯ ಹೆಚ್ಚನ ಬೈತದಲ್ಲ ಅಂತೇಳಿ. ಇನ್ನೊಂದು ಹೊಡಿಲಿಕ್ಕೆ ಬರ್ತಾ ಇರುತ್ತೆ, ಅಯ್ಯೋ ಗೊಂಬೆ. ಇನ್ನೊಂದು ನಗ್ತಾ ಇರುತ್ತೆ, ಶೇಖಂಡ್ ಕೊಡುತ್ತೆ, ಹಾವಿನ ಹಾರ ಆಗುತ್ತೆ, ಅದು ಒಂದು ಗೊಂಬೆ. ಆ ಹಾರ ಹಾಕಿದಾಗ ಸಂತೋಷ ಆಗುತ್ತಾ, ನಂಗೆ ಹಾಕಿದ್ದು ಅಂತ, ಅಯ್ಯೋ ಗೊಂಬೆ. ಹಾಗೆ ಸುತ್ತಿದ್ದವರೆಲ್ಲ ದೇವರ ಆಡಿಸುವ ಗೊಂಬೆಗಳು, ಅವರವರ ಕರ್ಮಾನುಸಾರ ಆಡ್ತಾ ಇರ್ತಾರೆ. ಇವರು ಹೀಗೇ ಇರಬೇಕು ನನ್ನ ಕುರಿತು ಅಂತ ಬಯಸೋದು ಪರಮ ಮೂರ್ಖತನ. ಆ ಭಯಕ್ಕೆ ಬಂತ, ದುಃಖ ನಮ್ಮ ಜೊತೆಗೇ ವಾಸ. ನಾವು ಸಮಾಧಿ ಪ್ರವೇಶ ಏನು ಆ ರಡಿ ಭೂಮಿ ತೋಡಿ ಒಳಗೆ ಹೋಗೋ ಪರ್ಯಂತ ನಮ್ಮ ಜೊತೆಗೇನೆ ಇರುತ್ತೆ ಈ ದುಃಖ, ಹೋದ ಮೇಲೂ ಪ್ರಾಯಶಃ ಇರುತ್ತೆ ಅಂತ ಕಾಣುತ್ತೆ. ಅಯ್ಯೋ ಇವರೆಲ್ಲ ನನ್ನ ಜೊತೆಗೆ ಸಂತೋಷವಾಗಿರ್ಬೇಕು ಅನ್ಕೊಂಡೆ, ಯಾಕೋ ಬದುಕಿದಷ್ಟು ಕಾಲ ನಾನು ವಿರುದ್ಧವಾಗಿ ನನ್ನ ಕಾಟ ಕೊಟ್ಟರು, ನಾನೆಷ್ಟು ಇವರಿಗೆ ಮಾಡಿದೆ, ನಾನೆಷ್ಟು ಸೇವಾ ಮಾಡಿಬಿಟ್ಟೆ, ನಾನೆಷ್ಟು ದುಡ್ಡು ಕೊಟ್ಟೆ, ನನ್ನ ಬದುಕೆಲ್ಲ ಇವರಿಗಾಗಿ ಗಂಧದ ಕೊರಡಿನಂತೆ ಅರೆದು ಅರೆದು ಇವರಿಗೆ ಹಾಕಿದೆ, ಇಷ್ಟು ಮಾಡಿದ್ರೂ ಇವರಿಗೆ ಕೃತಜ್ಞತೆ ಇಲ್ಲ. ಇದೇ ತಾನೇ ಕ್ವಶ್ಚನ್ ಮಾರ್ಕ್ ಎಲ್ಲರದ್ದು ಅಲ್ಲ ಅಂತೀರಾ? ಈ ಕ್ವಶ್ಚನ್ ಮಾರ್ಕ್ ಇಲ್ಲದವರು ಒಬ್ಬರು ಪ್ರಾಮಾಣಿಕವಾಗಿ, ಇಂಥ ಕ್ವಶ್ಚನ್ ಮಾರ್ಕ್ ನಂಗಿಲ್ಲ ಆಚಾರ್ಯ, ನಾನು ಅಂದುಕೊಂಡಂತೇನೆ ಎಲ್ಲರೂ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೇಳಬೇಕು ಅಂತ ನಂಗೆ ಆಸೆ ಆಗಿದೆ ಅಲ್ವೇ? ಎಲ್ಲರ ಲೈಫಲ್ಲಿ ಇದೆ. ಯಾಕೆ ಎಲ್ಲರಲ್ಲೂ ದಡತನ ಇದೆ? ಯಾಕೆ ಎಲ್ಲರ ಸುತ್ತೂ ಈ ಗೊಂಬೆಗಳು, ಅವುಗಳು ಹಾಗೆ ಕುಣಿಯೋದೇ ಸಹಜ, ಹಾಗೆ ಕುಣಿಬಾರದು ಅಂತ ಬಯಸಿದ್ದು ನಮ್ಮ ತಪ್ಪು. ಆಗ ಮತ್ತು ಭಯಂಕರ ಪ್ರಶ್ನೆ ಬರುತ್ತಲ್ಲಿ ಏನಂತ, ಅಯ್ಯೋ ನಮ್ಮ ಬದುಕೆಲ್ಲ ಯಾರ್ಯಾರು ಪ್ರಧಾನ ಗೊಂಬೆಗಳು, ಈ ಅಪ್ಪ ಅಮ್ಮ, ಈ ಮಕ್ಕಳು, ಈ ಗಂಡ, ಈ ಹೆಂಡತಿ, ಇದೆಲ್ಲ ಕ್ಲೋಸ್ ಸರ್ಕಲ್, ಈ ಸ್ನೇಹಿತರು, ಈ ಬಂಧುಗಳು, ಈ ಸ್ವಲ್ಪ ದೂರವೇ ಅವರನ್ನ ಸೇರಿಸ್ಕೊಳ್ಬೇಕಾದ್ರೆ ಇವರಿಗಾಗಿ ನಾನು ಬದುಕೆಲ್ಲ ಧಾರೆ ಎರೆದನಲ್ಲ, ಇವರು ನನ್ನ ಪ್ರೀತಿಯೇ ಮಾಡತಾ ಇಲ್ಲ. ಒಂದು ಕ್ಷಣ ಮಾಡಿದರೂ ಮತ್ತೊಂದು ಕ್ಷಣ ಮುಖ ಇದು ಮಾಡುತ್ತಾರೆ, ಹಾಗೆ ಹೀಗೆ. ಇದೇ ಬದುಕಿನ ಬರ್ನಿಂಗ್ ಪ್ರಾಬ್ಲಮ್ ಆದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅವರಲ್ಲ. ಸರಿ ಗೊತ್ತಾಯಿತು, ಇವಾಗೇನು ನನ್ನ ಬದುಕಿನಲ್ಲಿ ಇವರೆಲ್ಲರೂ ನನ್ನ ಜೊತೆಗೆ ಚೆನ್ನಾಗಿರಬೇಕು ಅಂತ ದುಡಿದೆ, ಇವರಿಗೆಲ್ಲ ತಂದು ಹಾಕಿದೆ, ಸೇವಾ ಮಾಡಿದೆ, ಎಲ್ಲ ಮಾಡಿದೆ, ಆದರೆ ನಾನು ಬಯಸಿದ ರಿಯಾಕ್ಷನ್ ಇವರಿಂದ ಬರಲಿಲ್ಲ. ಆದ ಕಾರಣ ನನ್ನ ಬದುಕೆಲ್ಲ ವ್ಯರ್ಥ ಆಯಿತು, ದುಃಖಮಯ ಅಂತ ನಾನು ನಿರ್ಣಯ ಮಾಡಿಕೊಂಡೇ ಅಳ್ತಾ ಕೂತಿದ್ದೇನೆ. ಮತ್ತಿಂಥ ಕಾಲಕ್ಕೆ ನೀವೇ ಹೇಳ್ತಾ ಇದ್ದೀರಿ ಇವರೆಲ್ಲರೂ ಹೀಗಿರೋದೇ ಸಹಜ, ಅವರು ಕರ್ಮಕ್ಕೆ ತಕ್ಕಂತೆ ಪ್ರವೃತ್ತಿ ಮಾಡ್ತಾರೆ, ನೀನು ಎಷ್ಟು ಮಾಡಿದ್ರು ಅಷ್ಟೇ, ಮಾಡದಿದ್ರು ಅಷ್ಟೇ, ಅವ್ರ ತಕ್ಕಂತೆ ಕುಣಿಸೋನು ಬೇರೆ ಇದ್ದಾನೆ, ಅವರ ಕೈಯಲ್ಲೇ ಇಲ್ಲ ಕುಣಿಯೋದು. ಅಂದರೆ ನಮ್ಮ ಮೇಲೆ ಪ್ರೀತಿ ತೋರೋದಾಗಲಿ ತೋರದೇ ಇರೋದಾಗಲಿ ಒಳಗಿದ ದೇವರು ಹೇಳಿದಂತೆ ಮಾಡುತ್ತಾರೆ, ಇಲ್ಲದಿರಲಿಲ್ಲ. ಹೌದಾ? ಹಾಗಾದರೆ ಇವ್ರು ಯಾರನ್ನು ನಾನು ಹಿಡಿಸ್ಕೋಬಾರ್ದು, ಇವರಿಗಾಗಿ ನಾನು ಸೇವಾ ಮಾಡಲೇಬಾರ್ದು, ಇವರು ನನ್ನ ಜೊತೆ ಚೆನ್ನಾಗಿರ್ತಾರೆ, ನನ್ನವರಾಗಿರ್ತಾರೆ, ನನ್ನವರು ಅಂತಲೇನ ಇಷ್ಟು ಕಷ್ಟಪಟ್ಟಿದ್ದೆ ನಾನು, ಇವ್ರು ಇರೋದಿಲ್ಲ ಅಂತ ನೀವು ಹೇಳ್ತಾರೆ, ಈಗಿರೋದೇ ಇಲ್ಲ, ಮೊದಲಿಂದಷ್ಟೇ ಇಲ್ಲ, ನೀನು ಆ ಬಯಸಿದ್ದಕ್ಕೆ ನೀವು ಒದ್ದಾಡಿದ್ದೆ ಅಂತ ಹೇಳಿದರೆ ಆ ಬಯಕೆಯೇ ಹೋಗಿಬಿಟ್ರೆ ಇನ್ನು ಇವರಿಗೆಲ್ಲರಿಗಾಗಿ ನಾನು ದುಡಿಯೋದಾಗಲಿ ತಂದು ಹಾಕೋದಾಗಲಿ ಈ ಕನೆಕ್ಷನೇ ಕಟ್ಟಾಗಿ ಬಿಡುತ್ತಲ್ಲ. ಆವಾಗ ಹೇಳ್ತಾ ಇದ್ದಾರೆ ನಿಜವಾದ ಕನೆಕ್ಷನ್ ಹೇಗೆ. ನಾವು ಭಗವಂತನ ವಿಶೇಷ ಚಿಂತನೆ ಮಾಡಲಿಕ್ಕೆ ಬಂದವರು, ಈ ಜನ್ಮ ಸ್ವಾಮಿ ಕೊಟ್ಟಿದ್ದಾನೆ, ಇದಕ್ಕೆ ಒಬ್ಬರೇ ಇರಲಿಕ್ಕಾಗಲ್ಲ, ಅದಕ್ಕೆ ಎಲ್ಲ ಗುಂಪನ್ನು ಕೊಟ್ಟಿದ್ದಾನೆ. ಒಟ್ಟಿಗೆ ಬದುಕಿ ಬದುಕಿ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ನನ್ನ ಚಿಂತನೆ ಮಾಡಿ. ಅದರಲ್ಲಿ ನಮಗೆ ತಲೆಯಲ್ಲಿ ಇರಬೇಕಾದ ಚಿಂತನೆ ಎಷ್ಟು ಕ್ಲಾರಿಟಿ, ಇದು ಬಂತಂದರೆ ದಿ ಬೆಸ್ಟ್ ಮೆಡಿಸಿನ್ ಕರೋನಾ ಮೆಡಿಸಿನ್. ಏನು ಸ್ವಾಮಿ ನನ್ನ ಬದುಕಲಿಕ್ಕೆ ಇಟ್ಟಿದ್ದಾನೆ, ನನ್ನ ಹಿಂದಿನ ಕರ್ಮ ಎಷ್ಟಿದೋ ಅಷ್ಟು ಅನುಭವಿಸಿ ಹೋಗಲೇಬೇಕು, ಮುಂದೆ ಎಷ್ಟಿದೋ ನಾನು ಅನುಭವಿಸ್ಬೇಕು. ಆ ಗಂಟು ಕಳ್ಕೊಳ್ಳಿಕ್ಕೆ ಬಂದಿದ್ದೇನೆ, ಅವನಂತೂ ನನ್ನ ಕಾಪಾಡ್ತಾನೆ. ಕಾಪಾಡೋದು ಅಂದ್ರೆ ಏನು? ನನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ಕರ್ಮ ಕಳೀತಾ ಇದ್ದಾನೆ. ಸರಿ, ಇಂಥ ಕಾಲಕ್ಕೆ ನನಗೆ ಸಹಾಯ ಮಾಡಲಿಕ್ಕೆ ಅಂದರೆ ಭಗವಂತನ ಸೇವಾ ಮಾಡಲಿಕ್ಕೆ ಸಹಾಯ ಮಾಡಲಿಕ್ಕೆ ಇವರೆಲ್ಲ ಕೊಟ್ಟಿದ್ದಾನೆ. ಆದರೆ ಮೊದಲೇ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾನೆ, ಇವರೆಲ್ಲರೂ ಈ ಎಲ್ಲ ಗೊಂಬೆಗಳಿಂದ ನನ್ನ ನೀನು ಸಾಧನೆ ಮಾಡಬೇಕಲ್ಲ, ಆ ಸಾಧನೆಗೆ ತಕ್ಕಂಥ ಸಹಾಯ ಅವರಿಂದ ಬಂದರೆ ಸಾಕು ನಿನಗೆ. ಆದರೆ ಈ ಗೊಂಬೆಗಳೆಲ್ಲ ನಿನ್ನನ್ನು ಸದಾ ಪ್ರೀತಿ ಮಾಡ್ತಾ ಇರಬೇಕು, ನಿನ್ನ ಜೊತೆಗೇ ಹಾಗೇ ಇರಬೇಕು ಅಂತ ಅನ್ನೆಸೆಸರಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ. ಯಾಕೆ? ನಾನೇ ಅವರವರ ಕರ್ಮ ಅನುಸಾರ ವಿರುದ್ಧವಾಗಿ ಕುಣಿಸ್ತಾ ಇರ್ತೇನೆ. ದೆನ್ ಅವಾಗ ಹೇಳ್ತಾರೆ, ದೇವರು ಕೊಟ್ಟ ಪ್ರತಿಮೆಗಳಿವರು, ನನಗೆ ಸಹಾಯಕ್ಕಾಗಿ ಸ್ವಾಮಿ ಕೊಟ್ಟಿದ್ದಾನೆ, ಇವರೊಳಗೆ ದೇವರೇ ನಿಂತು ಅವರ ಕರ್ಮ ಅನುಸಾರ ವಿರುದ್ಧ ಮತ್ತು ಹಾಗೆ ನನ್ನ ಕುರಿತು ಸಂತೋಷವಾಗಿ ವಿರುದ್ಧವಾಗಿ ಎರಡೂ ಪ್ರವೃತ್ತಿಗಳನ್ನು ಸ್ವಾಮಿ ಕೊಡ್ತಾ ಇರ್ತಾನೆ. ಆ ಎರಡೂ ಪ್ರವೃತ್ತಿಗಳನ್ನು ಅವರು ನನ್ನ ಬಗ್ಗೆ ಸ್ವಾಮಿಯ ಅನುಗ್ರಹದಿಂದ ಮಾಡಿದಾಗ ಅದನ್ನು ನಾನು ದೇವರಿಗೆ ಅರ್ಪಣೆ ಮಾಡುವುದೇ ಸಾಧನೆ. ನಗ್ನಗ್ತಾ ಮಾತಾಡಿಸಿದ್ರ? ನೀವೇ ದೊಡ್ಡವರು ಅಂತ ಮಂಗಳಾರತಿ ಮಾಡಿದ್ರ? ಕೃಷ್ಣಾರ್ಪಣ. ಸ್ವಾಮಿ ಈ ಗೊಂಬೆಯಲ್ಲಿ ನಿಂತು ಮಾಡಿಸಿದ್ದೀಯ, ಅದಕ್ಕೆ ಆ ಗೊಂಬೆಗೆ ಒಂದಿಷ್ಟು ಕೊಟ್ಟು ಪ್ರೀತಿಯಿಂದ, ಪ್ರೀತಿಯಿಂದ ಅಂದರೆ ಆ ಗೊಂಬೆ ಒಳಗಿರುವ ದೇವರಿಗೆ ಅದು ಕೊಟ್ಟು ಸ್ವಾಮಿ ಈ ಪ್ರೀತಿ ತೋರಿಸಿದೆಯೋ. ಅದೇ ಗೊಂಬೆ ಮಾರನೇ ದಿನ ಜಗಳಾಡ್ಲಿಕ್ಕೆ ಶುರು ಮಾಡಿತು, ಏನಾದ್ರು ಬುಕ್ಲಿಕ್ಕೆ ಶುರು ಮಾಡಿತು. ಆವಾಗ ಸ್ವಾಮಿ ಈ ಗೊಂಬೆ ಮೂಲಕ ನಾನು ಹಿಂದಿನ ಕರ್ಮ ಏನೋ ಬಯಸ್ಕೋಬೇಕೋ ಏನೋ ಜಗಳ ಆಡಬೇಕೋ, ಈ ಕರ್ಮ ಕಳೀತಾ ಇದೆಯಪ್ಪ, ಈ ಗೊಂಬೆ ಮೂಲಕ ಕಳೆದಿಯೋ ಸದ್ವೈಷ್ಣವರೋ ಇವರು, ಅದಕ್ಕೆ ಈ ಉಪಕಾರ, ಕರ್ಮ ಕಳೆದ ಉಪಕಾರ ಮಾಡಿದ್ದಕ್ಕೆ, ಜಗಳ ಆಡಿದ್ದಕ್ಕೆ ಆ ಗೊಂಬೆಗೆ ಬೇಕಾಗಿದ್ದಲ್ಲ ಅಲ್ಲಿರುವ ದೇವರಿಗೊಂದು ಪೂಜಾ ಮಾಡಿಬಿಟ್ರೆ ಆಯ್ತಲ್ಲ. ಒಟ್ಟಾರೆ ದೇವ ಹೇಳ್ತಾನೆ, ನನ್ನ ಕಡೆ ದೃಷ್ಟಿ ಬೆಳೆಸಿಕೊಂಡರೆ ನಿನ್ನ ಸುತ್ತೂ ಇರುವ ಗೊಂಬೆಗಳು ಹೇಗೆ ಕುಣಿದರೂ ಆ ಗೊಂಬೆಗಳೊಳಗಿರುವ ನನ್ನನ್ನು ಪೂಜಾ ಮಾಡಬೇಕು ಎಂಬುದು ನಿನ್ನ ಮನಸ್ಸಿಗೆ ಬಂತ, ಅವರು ಹೇಗೆ ಕುಣಿತಾ ಇದ್ದರೂ ನಿನ್ನ ಮನಸ್ಸು ವಿಕಾರ ಆಗಲ್ಲ. ಯಾಕೆ? ಆ ಕುಣಿಸುವ ನನ್ನಲ್ಲಿ ನಿನ್ನ ಮನಸ್ಸು ಕಾನ್ಸಂಟ್ರೇಟ್ ಆಗಿದೆ. ಆದ್ದರಿಂದ ದಿಸ್ ಈಸ್ ಓನ್ಲಿ ದಿ ಸೊಲ್ಯೂಷನ್, ವಿತೌಟ್ ದಿಸ್ ಯು ಕ್ಯಾನ್ ನೆವರ್ ಕಮ್ ಔಟ್ ಆಫ್ ದಿಸ್ ಸಂಸಾರ. ಇದೇ ಇದೇ ಬರಬೇಕು. ಆವಾಗೇನಾಗುತ್ತೆ ಅಂದರೆ ಆ ಗೊಂಬೆ ನಮ್ಮ ಮೇಲೆ ಪ್ರೀತಿ ತೋರ್ಸ ಎಲ್ಲ ಮಾಡಿಕಲ್ ಚೆನ್ನಾಗಿದೆ ಹೌದು, ಅದು ಜಗಳಾಡ್ತಾ ಹಾಗೆ ಹೀಗೆ ಅರ್ದು ಬುಕ್ಲಿಕ್ಕೆ ಶುರು ಮಾಡಿದಾಗ ಅವನ ನೆನಪಾಗ್ತಾ ಬಂದರೆ ಅವನು ಕೊಟ್ಟರೆ ಸ್ವಾಮಿ ಇಲ್ಲ ಈ ಜೀವಿ ಕೂಡ ನನ್ನಂಥದ್ದೇ, ಅದರ ಕರ್ಮಕ್ಕೆ ತಕ್ಕಂತೆ ಸಿಕ್ಕಾಕ್ಕೊಂಡು ಸ್ವಾಮಿ ಕುಣಿಸ್ತಾ ಇದ್ದಾನೆ, ಕುಣಿತಾ ಇದೆ, ಅದು ವಿಶೇಷವಾಗಿ ದೇವರ ಸಾಧನೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಅದರ ಕರ್ಮ ದೇವರು ಉಣಿಸ್ತಾ ಇದ್ದಾನೆ, ಸ್ವಾಮಿ ಇದನ್ನು ಉದ್ಧಾರ ಮಾಡುವಂತ ಯಾವ ಮೊದಲು ಏನು ಮಾಡ್ತಾ ಇತ್ತು ನಮಗೆ ವಿರುದ್ಧವಾಗಿ ಅವರು ಮಾಡಿದ್ದಕ್ಕೆ ಹಲ್ ಹಲ್ ಕಡದು ಅದರ ಮೇಲೆ ಹೋಗ್ತಿತ್ತು, ಈಗ ಸ್ವಾಮಿ ನೀನು ಸಾಕು ನನಗೆ, ಇವರೆಲ್ಲ ಚೆನ್ನಾಗಿರಲಿ. ಅದಕ್ಕೆ ದಾಸರ ಮಾತು ಹುಚ್ಚರ ಮಾತಲ್ಲ, ಹಿಂದೆ ಅಂದವರೆಲ್ಲ ಚೆಂದಾಗಿರಲಿ, ಮುಂದೆ ಅಂದವರೆಲ್ಲ ಅಂದಣ ಬೇರಲಿ. ಒದ್ದವರಿಗೆ ಕಾಲಿಲಿ ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ ಅಂದ್ರು. ಯಾಕ್ರಿ ದಾಸರು ಹುಚ್ಚರ? ನಾವಾದ್ರೆ ನಮ್ಮನ್ನ ಬೈದು ನೋಡಿ ಹಲ್ಲಲ್ಲಿ ಕಡಿತೀವಿ, ಎಲ್ಲ ಮಾಡ್ತೀವಿ, ದಾಸರಿಗೆ ಯಾಕೆ ಹೀಗೆ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಗೊತ್ತು ಈ ಗೊಂಬೆಗಳೆಲ್ಲ ಸಜೀವ ರಾಶಿಗಳೇ, ಪಾಪ ಅವರ ಕರ್ಮಕ್ಕೆ ಸಿಕ್ಕಾಕೊಂಡು ಹಾಗೆ ಕುಣಿತಾರೆ. ಅದು ತಿಳ್ಕೊಂಡ ಮೇಲೆ ನಾವು ಅವ್ರನ್ನ ಬೈಬಾರದು, ಸ್ವಾಮಿ ಅವ್ರನ್ನ ಉದ್ಧಾರ ಮಾಡಲಿ ಅಂತ ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಹಂತಕ್ಕೆ ತಲುಪಬೇಕು, ಆ ಹಂತಕ್ಕೆ ನಮ್ಮ ಮನೋಪರಿಸ್ಥಿತಿ ತಲುಪುವುದೇ ಸಾಧನೆ. ಇಲ್ಲದಿದ್ದರೆ ಈ ಬಟ್ಲಾಗಿನ ನೀರು ಆ ಬಟ್ಲಾಗಿ ಹಾಕಿ, ಆ ಬಟ್ಲಾಗಿನ ನೀರು ಇನ್ನೊಂದಕ್ಕೆ ಹಾಕಿ, ಈ ಬತ್ತಿಗಳು ಹಚ್ಚಿ, ಆರತಿಗಳು ಮಾಡಿ, ಈ ಮೆಕ್ಯಾನಿಕಲ್ ಪ್ರಾಸೆಸ್ ಎಲ್ಲ ಯಾವುದಕ್ಕೆ? ಈ ಮನಸ್ಸು ಪರಿಣಾಮ ಆಗುವುದಕ್ಕೆ ತಾನೇ. ಅದೇ ಇಲ್ಲ ಅಂತ ಹೇಳಿದರೆ ಶ್ರಮಯೇ ವಹಿ ಕೇವಲ. ಬೆಳಗ್ಗಿನಿಂದ ಆ ಶಾಪಿನಾಗಿದ್ದವನು ಏನು ಮಾಡ್ತಾನೆ, ಅವನು ಶಾಪಿನಾಗಿರುವಂತಹ ಹಿತ್ತಾಳಿ ಪಾತ್ರೆ ತಂಬಿಗೆ ಥಾಲಿ ಇಟ್ಕೊಂಡಿರ್ತಾನೆ, ಹೌದಲ್ವೋ? ಆ ಎಲ್ಲ ಗಾಳಿಗೆ ಕಪ್ಪಾಗ್ತದೆ, ಮತ್ತ ಪಾಲಿಶ್ ಆಗ್ತಾನೆ, ಮತ್ತ ತೆಕ್ತಾನೆ, ಮತ್ತ ತೊಳಿತಾನೆ. ನಾವು ಆ ಶಾಪ ಆಗಿರೋದೆಲ್ಲ ತಂದುಕೊಂಡು ಮನೆಯಾಗ ತೊಳಿತಾ ಇರ್ತೀವಿ. ಅವನು ಮಾಡೋದನ್ನು ಸಾಧನ ಅಂತ ಕರೆಯಲ್ಲ, ವ್ಯಾಪಾರ ಅಂತ ಕರಿತೀವಿ. ಅದೇ ಕೆಲಸ ಮನೆಯಲ್ಲಿ ಮಾಡ್ತಾ ನಾವು ಸಾಧನ ಅಂತ ಕರ್ಕೊಂಡು, ನಮ್ಮಷ್ಟು ಸಾಧನೆ ಮಾಡಿದವ್ರು ಯಾರಿಲ್ಲ, ನಮ್ಮನೆ ಪಾತ್ರೆ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತೀವಿ, ಹೌದ್ ತಾನೆ? ಅದಕ್ಕೆ ದಾಸರು ಸುಮ್ಮನೆ ಹೇಳ್ತಾರ, ಮುಸುರೆ ತೊಳೆಯಬೇಕು. ಯಾವುದರು ಈ ಹೊರಗಿನ ಪಾತ್ರೆ ಎಷ್ಟು ಕಾಲ ತೊಳಿತೀಯ? ಭಯಂಕರ ಮುಸುರೆ ಹತ್ಕೊಂಡಿದೆ. ಯಾವುದು ಮನಸ್ಸಿಗೆ ಏನು? ಈ ಎಲ್ಲ ನನ್ನ ಸುತ್ತಿರುವವರೆಲ್ಲ ಗೊಂಬೆಗಳು, ನನಗೆ ತಕ್ಕಂತೇನೆ ಸದಾ ಕುಣಿತಾ ಇರಬೇಕೆಂಬ ದೊಡ್ಡ ಭೀಕರ ಸಪ್ಲೈಯರ್ ಪಾತ್ರೆ ಥರ ಮುಸುರೆ ಹಿಡಿದಿದೆಲ್ಲ, ಆ ಮುಸುರೆ ಹಿಡಿದಿರೋವರೆಗೂ ಈ ಪಾತ್ರೆ ಡಿಸ್ಕಾರ್ಡೆಡ್. ಮುಸುರಿ ಇದ್ದದ್ದು ಪಾತ್ರೆ ಬರಲ್ಲ. ಅದೇ ಥರನೇ ನಮ್ಮ ಮನಸ್ಸು, ಅದನ್ನೇ ಹೇಳ್ತಾ ಇದ್ದಾರೆ. ಘಂಚದ್ಯ ಈ ಸ್ಥಿತಿ ಆ ಪಿಂಗಳ ನಾಮಕ ವೇಶ್ಯೆಗೆ ಬಂದಿದೆ. ಅಂದರೆ ಅರ್ಥ ಏನು? ಅದು ಹಾಗೆ ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಈ ಸ್ಥಿತಿ ನಾನು ತಂದುಕೊಂಡದ್ದಲ್ಲ, ಶಬ್ದಗಳು ನೋಡಿ, ತೇನ ಹರಿಣ ಉಪಕೃತಂ ಅನುಗೃಹೀತಂ ನಿರವೇದಂ. ಆ ಸ್ವಾಮಿ ಅನುಗ್ರಹ ಮಾಡಿಕೊಟ್ಟದ್ದೀ ವೈರಾಗ್ಯ. ಹೌದು, ಅವನು ಕೊಡಬೇಕು. ಅವನೇ ಕೊಟ್ಟರೆ ಈ ಗೊಂಬೆಗಳಿಂದ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ನಿಂತು ಹೋಗುತ್ತೆ, ನಮಗೆ ಪ್ರಶಾಂತವಾಗಿರ್ತೀವಿ. ಅವನ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅದನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಂತೋಷವಾಗಿರ್ತೀವಿ. ಯಾರಿಂದ ಏನು ಎಕ್ಸ್ಪೆಕ್ಟ್ ಮಾಡಬಾರದು ಅದು ಮಾಡಿದರೆ ಇಡೀ ಬದುಕು ಕುದೀತಾ ಇರ್ತೀವಿ. ಕುದ್ದು 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 ಸತ್ತು ಹೋಗ್ತೀವಿ. ಕಾರಣ ಏನು ಗೊತ್ತಾ? ನಾವೇನು ಹೇಳ್ತೀವಿ, ನಾವು ಕುದಿ ನಮ್ಮ ಕುದಿಯಾಟಕ್ಕೆ ಕಾರಣ ಇವರೇ ಎಲ್ಲ ಕಾರಣ ನನ್ನ ಕುದಿಯಾಟಕ್ಕೆ ಅಂತ. ತಪ್ಪು. ಎಲ್ಲರೂ ಅಸ್ವತಂತ್ರರೇ. ಅವರವರು ಕರ್ಮ ತಕ್ಕಂತೆ ದೇವರು ಕುಣಿಸಿದ ಕುಣಿತಾ ಇದ್ದಾರೆ. ಯಾರಿಗೆ ಸ್ವಾತಂತ್ರ್ಯವಿಲ್ಲ. ಹಾಗಾದ್ರೆ ನಮ್ಮ ದುಃಖಕ್ಕೆ ಕಾರಣ ಯಾವುದು? ಇವರೆಲ್ಲರ ಬಗ್ಗೆ ತಪ್ಪಾಗಿ ಆಸೆ ಪಟ್ಟ ನಮ್ಮದೇ ತಪ್ಪು. ಅದೇ ಹೇಳ್ತಾ ಇದ್ದಾರೆ, ಆಶಾಹಿ ಪರಮಂ ದುಃಖಂ. ಯಾರಾದರೂ ಒಬ್ಬ ವ್ಯಕ್ತಿ ಇಡೀ ಬದುಕು ಈ ವ್ಯಕ್ತಿಗಳಿಂದ ನನಗೆ ದುಃಖ ಆಯಿತು ಅಂತ ಹೇಳಿದರೆ, ಪರಮಜ್ಞಾನದಿಂದ ಹೇಳಿದ, ಆ ವ್ಯಕ್ತಿಗಳ ಬಗ್ಗೆ ಪಡಬಾರದ ಆಸೆ ಪಟ್ಟದ್ದರಿಂದ ದುಃಖ ಆಯಿತಷ್ಟೇ ಹೊರತು ವ್ಯಕ್ತಿಗಳಿಂದ ದುಃಖ ಅಲ್ಲ. ಆ ವ್ಯಕ್ತಿಗಳು ಹಾಗೆ ಇರ್ತಾರೆ ಎಂಬುದು ಫಿಕ್ಸ್ಡ್. ಹಾಗೆ ಇರ್ತಾರೆ ಎಂಬುದು ನಮ್ಮ ತಲೆಗೆ ಗೊತ್ತಾಗದೆ ಹೋದದ್ದು ನಮ್ಮ ತಪ್ಪು. ಹಾಗೆ ಇರ್ತಾರೆ ಅಂತ ಗೊತ್ತಾಗದೆ ಅವರನ್ನ ಹೀಗೇ ಇರಬೇಕು ಅಂತ ವಿರುದ್ಧವಾಗಿ ಎಕ್ಸ್ಪೆಕ್ಟ್ ಮಾಡಿದ್ದು ನಮ್ಮ ಕರ್ಮ. ಅದರ ಫಲ ದುಃಖ. ಅದಕ್ಕೆ ಕೊನೆಗೆ ಯಾರನ್ನು ಮುಟ್ಲಿಕ್ಕೆ ಹೋಗ್ರಿ ಏನು ಹೇಳ್ತಿರ್ತಾರೆ, ಏನ್ರಿ ನಮ್ಮ ಜೀವನ ಪರಮ ದುಃಖ ಪರಮ ದುಃಖ. ಯಾಕ್ರಿ ಏನಾಯ್ತಪ್ಪ, ಅವ್ರು ಹೀಗ್ ಮಾಡಿದ್ರು, ಇವ್ರು ಹಾಗೆ ಮಾಡಿದ್ರು, ಇನ್ನ ಹುಡುಗಿದ್ದಾಗಿ ಇವ್ರು ಹಿಂಗ್ ಹೊಡೆದ್ರು, ಅಯ್ಯೋ ಓ ರಾಮ, ಹುಟ್ಟಿದಾಗಲಿಂದ ಸಾಯೋಪರ್ಯಂತ ನನ್ನ ಸುತ್ತು ಇದ್ದ ಗೊಂಬೆಗಳು ನಾನಂದುಕೊಂಡಂತೆ ಕುಣಿಯಲಿಲ್ಲ. ಇದೆ ನೋಡಿ ಪರಮ ದುಃಖಕ್ಕೆ ಕಾರಣ. ನೋಡಿ ಒಳ್ಳೆ ಬೆಲೆ ಬಾಳುವ ಜೀವನ ಹತ್ತು 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 ಸತ್ತು ಹೋಗ್ತೀವಿ, ಎಷ್ಟು ವ್ಯರ್ಥ ಅಲ್ಲ. ಅದೇ ತಿಂಗಳ ನಾಮಕ ವೇಷ ಹೇಳ್ತಾ ಇದ್ದಾಕೆ. ಇಷ್ಟು ಕಾಲ ಯಾವುದಕ್ಕೆ ಅಳಬಾರದು, ಹತ್ತತ್ತು ಸತ್ತೆ. ಛೆ, ಇನ್ನು ಮೇಲೆ ಇದ್ರ ಕುರಿತು ಅಳಲ್ಲ ನಾನು. ಯಾರು ಹೆಂಗನ್ನ ಸಾಯಿಲಿ ಇವರೆಲ್ಲ, ನನ್ನ ಗುರುಗಳಿದ್ದಾರೆ, ದೇವರಿದ್ದಾರೆ, ಅವರು ನನ್ನ ಕಡೆ ಚೆನ್ನಾಗಿರ್ತಾರೆ. ಸ್ವಾಮಿ ಕೊಟ್ಟಿದ್ದಾನೆ ಅವರನ್ನ. ಅಲ್ಲೂ ಮತ್ತು ಪ್ರಶ್ನೆ, ಆ ಗೊಂಬೆಗಳಲ್ಲೇ ಸೇರಿಕೊಂಡವರು ಲಕ್ಷ್ಮೀ ವಾಯು ದೇವತೆಗಳು ಗುರುಗಳು ಇವರಿದ್ದಾರಲ್ಲ, ಅವರು ಅಂಥ ಗೊಂಬೆಗಳೇ ಅಲ್ಲವಾ? ಆದ್ದರಿಂದ ಆ ದೇವತೆಗಳಾಗಲಿ ವಾಯುದೇವರಾಗಲಿ ದೇವ ಗುರುಗಳೇ ಆಗಲಿ ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾರೆ, ನಮ್ಮನ್ನು ಅನುಗ್ರಹ ಮಾಡ್ತಾರೆ ಅಂತ ಹೇಗೆ ನಂಬೋದು ಅಂತ ಮತ್ತು ಡೆಡ್ಲಿ ಕ್ವಶನ್. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಸಂಸಾರದಲ್ಲಿ ಬಿದ್ದಿರತಕ್ಕಂಥ ಈ ಗೊಂಬೆಗಳು ಬೇರೆ, ಆ ಗೊಂಬೆಗಳೆಲ್ಲ ಭಗವಂತನಿಗೆ ಕಡೆಗೆ ಹೊರಟಂತಹ ಗೊಂಬೆಗಳು. ಅಲ್ಲಿ ಭಗವಂತ ನಿಂತು ಇಲ್ಲಿ ಸಂಬಂಧ ಹೇಗಿದೆ? ಆ ಲಕ್ಷ್ಮೀದೇವಿ ವಾಯುದೇವರು ದೇವತೆಗಳು ಗುರುಗಳು ಎಂಬ ಗೊಂಬೆಗಳು ಅವರು ಗೊಂಬೆಗಳೇ ಅಲ್ಲ, ಇಲ್ಲಾಂದಿಲ್ಲ, ಅವರು ಗೊಂಬೆಗಳೇ. ಆ ಗೊಂಬೆಗಳಿಂದ ನಮಗೆ ಸಂಬಂಧ, ಎಂಥ ಸಂಬಂಧ? ನನ್ನಪ್ಪ, ನನ್ನಮ್ಮ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗಳು, ನನ್ನವರು, ನನ್ನವರು ಅಂತ ಈ ಸಂಬಂಧ ಅವರ ಹತ್ರ ಕನೆಕ್ಷನ್ ಇಲ್ಲ ನಮಗೆ. ಹರಿಭಕ್ತರು ಹರಿಭಕ್ತರು ಹರಿಭಕ್ತರು. ಆದ್ದರಿಂದ ಆ ಕನೆಕ್ಷನ್ ಬಂದಾಗ ಮೈನ್ ಪವರ್ ಆಕ್ಟಿವೇಟ್ ಆಗುತ್ತೆ ಅಲ್ಲಿಂದ. ಆದ್ದರಿಂದ ದೇವರು ಇವರೆಲ್ಲರನ್ನ ನಮಗೆ ವಿಶೇಷವಾಗಿ ಯಾರು ಶ್ರೀಹರಿಯ ಪಾದವನ್ನ ಹಿಡಿದು ಬರ್ತಾ ಇದ್ದಾರೆ ಅಂತ ಶರಣಾಗತರಾಗಿರ್ತಾರಲ್ಲ, ಅಂಥವರ ಬಗ್ಗೆ ಇವರು ಕಾನ್ಸ್ಟೆಂಟ್ ಆಗಿರುವಂತೆ ದೇವರು ಮಾಡ್ತಾನೆ. ಇದು ಸೀಕ್ರೆಟ್. ನಿಮಗಿರೋ ಎಲ್ಲಾ ಕ್ವಶನ್ಸ್ ನಾನೇ ಹಾಕೊಂಡು ಉತ್ತರ ಕೊಡ್ತಾ ಇದ್ದೇನೆ ನಾನು. ಎಲ್ಲ ಗೊಂಬೆಗಳು ನಮಗೆ ತಕ್ಕಂತೆ ಕುಣಿಯಲ್ಲ, ಯಾವಾಗೂ ಒಂದೇ ತರ ಇರಲ್ಲ. ಹಾಗಾದ್ರೆ ಲಕ್ಷ್ಮೀದೇವಿ ವಾಯುದ ದೇವತೆಗಳು ಗುರುಗಳು ನಮ್ಮ ಬಗ್ಗೆ ಯಾವಾಗೂ ಒಂದೇ ಥರ ಇರ್ತಾರಂತ ನಂಬೋದು ಹೇಗೆ? ಅವರು ಡಿಫ್ರೆಂಟ್ ಆಗಿಬಿಡ್ಬೋದಲ್ಲ, ಮತ್ತು ಸಾಧನೆಗೆ ಅರ್ಥ ಏನು? ಇರಲ್ಲ. ಅದು ಹೇಗೆ? ಅವರು ಕರ್ಮಾನುಸಾರ. ಆ ಸ್ವಾಮಿ ಇದ್ದಾನೆ, ಅವರೆಲ್ಲರೂ ಕೂಡ ಈ ಪಂಜರದಿಂದ ಮೇಲೆ ಬಂದವರೇ, ಆದ್ದರಿಂದ ಆ ದೇವರ ಕಡೆ ಗಮನ ಕೊಟ್ಟವರೇ, ಅವರೆಲ್ಲ ಈ ದೃಷ್ಟಿ ಬೆಳೆದವರೇ. ಒಳಗಿದ್ದ ಸ್ವಾಮಿ ಏನು ಮಾಡುತ್ತಾನೆ? ಇಲ್ಲಿ ಕನೆಕ್ಷನ್ ಏನು ಬರ್ತಾ ಇದೆ? ನಂದು ಅಂತ ಬಲಹೀನವಾದ ಈ ಕನೆಕ್ಷನ್ ಅಲ್ಲದೆ ಹರೇ ಅಂತ ಬರ್ತಾ ಇದೆಯಲ್ಲ. ಆದ್ದರಿಂದ ಈ ಎಲ್ಲ ಗುಂಪು ಗೊಂಬೆಗಳನ್ನ, ಶುದ್ಧ ಗೊಂಬೆಗಳನ್ನ ಒಂದೇ ಥರ ಆಡುವಂತೆ ಸ್ವಾಮಿ ಮಾಡುತ್ತಾನೆ. ಯಾಕೆ? ಆಡಿಸುವನು ಅವನಲ್ವಾ? ಹೀ ಹ್ಯಾಸ್ ದಿ ಕೆಪಾಸಿಟಿ. ಹೌದಲ್ವೋ? ಅವನೇ ಹೇಳ್ತಾ ಇದ್ದಾನೆ, ವರಿ ಮಾಡಬೇಡಿ, ಮಿಕ್ಕ ಗೊಂಬೆಗಳೆಲ್ಲ, ನಿಮ್ಮ ಸಂಸಾರದಲ್ಲಿ ಸಿಕ್ಕ ಗೊಂಬೆಗಳೆಲ್ಲ ಹೀಗೇ ಇರಬೇಕಂತ ಎಕ್ಸ್ಪೆಕ್ಟ್ ಮಾಡಿದ್ದೀರಾ? ದುಃಖ ಕಟ್ಟಿಟ್ಟ ಬುತ್ತಿಯೇ. ಆದರೆ ಹರಿವಾಯು ಗುರುಗಳನ್ನು ನಂಬಿದಿರಾ? ನೀವು ಹೆದರಬೇಡಿ, ನಾನು ಆ ಗೊಂಬೆಗಳನ್ನು ನಿಮಗೆ ತಕ್ಕಂತೆ, ಅಂದರೆ ನಿಮಗೆ ತಕ್ಕಂತೆ ಅಂದರೆ ನೀವೇನು ಮಾಡಿರಬೇಕು? ಶ್ರೀಹರಿಯನ್ನೇ ಬಯಸಬೇಕು, ಅವನ ಚಿಂತನೆ ಮಾಡುತ್ತಾ ಇರಬೇಕು, ಸಂಸಾರಕ್ಕೆ ದೂರ ಆಗಬೇಕು ಅಂತ ಬಯಸಬೇಕು. ಅಂಥ ಬಯಕೆಯೇ ನಿಮ್ಮದಾಗಿದ್ದರೆ ನಿಮಗೆ ತಕ್ಕಂತೇನೆ ಅವರು ಕುಣಿತಾರೆ. ಯಾಕೆ? ಅವರಿಂದಲೇ ನಿಮಗೆ ಕುಣಿತ ಬಂದಿದೆ, ನಿಮ್ಮನ್ನು ಕುಣಿಸೋರೇ ಅವರು. ಹೌದಾನೆ? ಈ ರೀತಿಯಾಗಿ ಇದು ದೊಡ್ಡ ಸಬ್ಜೆಕ್ಟ್ ಇದು. ಇದು ತಲೆಗೆ ಬಂದರೆ ಸಾಕು, ಇದೇ ಭಾಗವತ, ಇದಕ್ಕಿಂತ ಭಾಗವತ ಇಲ್ಲ. ಆದ್ದರಿಂದ ವಿಶೇಷವಾಗಿರತಕ್ಕಂಥ ಪಿಂಗಲ ನಾಮಕ ಆಕೆಯ ಒಂದು ಚರಿತ್ರೆ, ಆಕೆಯ ನಿರ್ವೇದ ಅದ್ಭುತವಾದ್ದು. ಅದು ನಮಗೆ ಬಂದರೆ ಸಾಕು, ಅದು ನಮಗೆ ಬಂದರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಬಲ್ಲಿಗೆ ಶ್ರೀಕೃಷ್ಣ.